ನಚ ವೇದೋಕ್ತ ಮಿಥ್ಯಾತ್ವೇ ಮಾನಂ. ಈ ನಮ್ಮಲ್ಲಿ ಅಲ್ಪಜ್ಞತ್ವಾದಿ ದೋಷಗಳಿರತಕ್ಕಂಥದ್ದು ಅನುಭವ ಸಿದ್ಧ, ದೇವರಲ್ಲಿ ಸರ್ವಜ್ಞತ್ವಾದಿ ಗುಣಗಳಿರತಕ್ಕಂಥದ್ದು ವೇದ ಸಿದ್ಧ. ಆದ್ದರಿಂದ ನಾವು ಅದನ್ನು ನಿತ್ಯ ಮತ್ತು ಸತ್ಯ ಎರಡು ದೇವರ ಗುಣಗಳಲ್ಲಿ ಎರಡು ವೈಶಿಷ್ಟ್ಯ. ಒಂದು ಸ್ವಾಭಾವಿಕ ನಿತ್ಯ ಸತ್ಯ, ನಮ್ಮಲ್ಲಿರ್ತಕ್ಕಂಥದ್ದು ಸ್ವಾಭಾವಿಕ ನಿತ್ಯ ಸತ್ಯ. ಈಗ ನಿತ್ಯವಾಗಿರತಕ್ಕಂಥ ಅಲ್ಪಜ್ಞತ್ವಾದಿ ದೋಷ ಹೊಂದಿರತಕ್ಕಂಥ ಜೀವ ಮತ್ತು ನಿತ್ಯವಾಗಿ ಸ್ವಾಭಾವಿಕವಾಗಿರ್ತಕ್ಕಂಥ ಸರ್ವಜ್ಞತ್ವಾದಿ ಗುಣ ಹೊಂದಿರತಕ್ಕಂಥ ದೇವರು ಇಬ್ಬರು ಸಹ ಏನಾಗಲಿ ಸಾಧ್ಯ ಇಲ್ಲ, ಒಂದಾಗಲಿ ಸಾಧ್ಯ ಇಲ್ಲ ಅಂತ ಹೇಳಿದರು. ಹಾಗೊಂದು ವೇದ ಹೇಳಿದ್ದೆ ಅಕ್ಷತ್ವ ಸರಿಯಾಗಬೇಕು ಅಂತ, ಅದಕ್ಕೆ ತಪ್ಪಾಗಬಾರ್ದು ಅಂದರೆ ನಚ ವೇದೋಕ್ತ ಮಿಥ್ಯಾತ್ವೇ ಮಾನಂ. ವೇದದಲ್ಲಿ ಹೇಳಿದ್ದೀನಿ ಎಂದೂ ಸಹ ಏನಂತ ಹೇಳಬಾರ್ದು, ಮಿಥ್ಯಾ ಅಂತ ಹೇಳಬಾರ್ದು. ಯಾಕೆ ಅಪೌರುಷೇಯತೆಯ ವೇದೇ ದೋಷಾಭಾವೇ ಪಿ, ವೇದಗಳಲ್ಲಿ ಅಪೌರುಷೇಯವಾದ್ರಿಂದ ಅದರಲ್ಲಿ ದೋಷದ ಹೆಸರೇ ಇಲ್ಲ. ಆ ಹೇಳಿದ ಇಲ್ಲ ಇಲ್ಲ, ವೇದ ಹೇಳಿದ ಸರಿಯಾಗಿ ಹೇಳಿದೆ. ನೇಹ ನಾನಾಸ್ತಿ ಕಿಂಚನ ಇತ್ಯಾದಿಗಳಲ್ಲಿ ಅಭೇದ ಹೇಳಿದೆ ಅಂತ ಕೇಳಿದರೆ ಅದು ಸರಿಯಲ್ಲ. ತನ್ಮಾನತಾಪಿನ, ನೀವೇನು ಅರ್ಥ ಮಾಡಿದ್ದೀರಿ, ಅರ್ಥ ಸರಿಯಲ್ಲ. ನೇಹ ನಾನಾಸ್ತಿ ಕಿಂಚನ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿ ಮಾತುಗಳಿಗೆ ನೀವು ಮಾಡಿರ್ತಕ್ಕಂಥ ಅರ್ಥ ಸರಿಯಿಲ್ಲ. ಆದ್ದರಿಂದ ತಪ್ಪು ನಿಮ್ಮದೇ ಹೊರತು ವೇದದ್ದಲ್ಲ. ತನ್ಮಾನತಾಪಿನ, ತನ್ಮಾನತ ಅಂದ್ರೇನು, ಪ್ರಾಮಾಣ್ಯಂ. ತನ್ಮಾನತ ಅಂದರೆ ತತ್ ಪ್ರಾಮಾಣ್ಯಂ. ತತ್ ಪ್ರಾಮಾಣ್ಯಂ ಅಂದ್ರೇನು, ಈ ಒಂದು ಐಕ್ಯಬೋಧಕವಾದ ಅರ್ಥವನ್ನು ಏನು ಮಾಡ್ತೀರಲ್ಲ ಅದಕ್ಕೆ ಪ್ರಾಮಾಣ್ಯ ಇಲ್ಲ, ವೇದಕ್ಕೆ ಪ್ರಾಮಾಣ್ಯ ಇಲ್ಲ, ಅಲ್ಲ ನೀನು ಹೇಳ್ತಕ್ಕಂಥ ಅರ್ಥಕ್ಕೆ ಪ್ರಾಮಾಣ್ಯ ಇಲ್ಲ. ದೇಹ ನಾನಾ ಇತ್ಯಾದಿ ಶ್ರುತೇ ತತ್ರ ಸಾರ್ವಜ್ಞಾದಿ ಮಿಥ್ಯಾತ್ವೇ ಮಾನತಾಪಿ ನಾಸ್ತಿ ತಥಾ ಉಪಪಾದಿತ ಮನ್ಯತ್ರ. ಇದೇ ರೀತಿಯಲ್ಲಿ ಸಾರ್ವಜ್ಞಾದಿಗಳಲ್ಲ ಮಿಥ್ಯಾ ಅಂತ ಹೇಳೋದಕ್ಕೆ ಯಾವ ಪ್ರಮಾಣವೂ ಇಲ್ಲ ಅಂತ ಮುಂದೆ ಬೇರೆ ಕಡೆ ಹೇಳಿದ್ದೇವೆ ಅಂತ ಹೇಳಿದೆ. ಏಮಂತಶ್ಚ ಅನುಮಾನಶ್ಚಾಪಿ ಮಾನತಾ ನಾಸ್ತಿ, ಆದ್ದರಿಂದ ಅನುಮಾನಕ್ಕೂ ಕೂಡ ಪ್ರಾಮಾಣ್ಯ ಬರೋದಿಲ್ಲ. ಧರ್ಮಿಗ್ರಾಹಕ ಪ್ರಮಾಣ ವಿರೋಧಾದಿತಿ ವ್ಯಾಖ್ಯೇಯಂ. ಧರ್ಮಿಗ್ರಾಹಕ ಪ್ರಮಾಣ ವಿರೋಧಾತ್, ಜೀವರ ಧರ್ಮಿಗ್ರಾಹಕ ಪ್ರಮಾಣ ಯಾವುದು? ಧರ್ಮಿಗ್ರಾಹಕ ಪ್ರಮಾಣ ಜೀವನ ಅಲ್ಪಜ್ಞತ್ವಾದಿಗಳು ತಿಳಿಸಿಕೊಡ್ತಕ್ಕಂಥ ಪ್ರಮಾಣ ಯಾವುದು ಅಂದರೆ ಅನುಭವ ಸಾಕ್ಷಿ. ಗೊತ್ತಾಯ್ತಾ? ದೇವರ ಸರ್ವಜ್ಞತ್ವಾದಿಗಳ ಪ್ರಮಾಣ ಯಾವುದು? ವೇ ಶ್ರುತಿಗಳು. ಆದ್ದರಿಂದ ಅವಕ್ಕೆ ವಿರುದ್ಧ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಧರ್ಮಿಗ್ರಾಹಕ ಪ್ರಮಾಣ ವಿರೋಧಾತ್, ಇದು ಒಳ್ಳೆಯ ಅಪೂರ್ವ ಅಥವಾ ನೆನಪಿರಬೇಕಲ್ಲ. ಯಾವ ಒಂದು ಪ್ರಮಾಣ ಧರ್ಮೀಯ ಸ್ವರೂಪವನ್ನು ತಿಳಿಸಿಕೊಡುತ್ತೋ ಅದೇ ಪ್ರಮಾಣ ಧರ್ಮದ ಸ್ವರೂಪವನ್ನು ಹೇಳೋದ್ರಿಂದ, ಧರ್ಮೀ ಧರ್ಮಗಳಿಗೆ ಅಭೇದ ಮತ್ತು ನಿತ್ಯತ್ವ ಎಲ್ಲ ಹೇಳೋದ್ರಿಂದ ಅದು ವಿರುದ್ಧ ಹೇಳಿ ಮಾತ್ರ ಅರ್ಥ ಮಾಡಕ್ಕೆ ಬರೋದಿಲ್ಲ. ನ ಮಾನಮಿತ್ಯುಕ್ತ ಯತ್ತುಚ್ಯತೆ ತಸ್ಯಾಪಿ ಮಾನತಾ ನಾಸ್ತಿ ಇತಿ ಅಭಿಶಬ್ದ ಸಂಬಂಧ ತದೇ ಅದ್ವೈತಮತೆ ಅಜ್ಞಾನ ಅಸಂಭವೋ ಅಭಿಹಿತ. ಇಷ್ಟೆಲ್ಲ ಹೇಳಿದ್ದರಿಂದ ಅವರು ತಿಳಿ ಶುರುವಾಯ್ತು. ಈಗ ಬರ್ಲಿಕ್ಕೆ ಹೋಗ್ಬೇಕೀಗ. ಅಜ್ಞತಾ ಕೆಲ ಸಮಯತ್ತು ಘಟತೆ ರಘುತಶ್ಚರ, ಒಟ್ಟು ಬ್ರಹ್ಮನಿಗೆ ಅಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ತಕ್ಷಣ ಅವರು ಏನು ಮಾಡ್ದ, ಬರುತ್ತೆ ಉಪಾಧಿಯಿಂದ ಶುರು ಮಾಡ್ದ. ಆ ಉಪಾಧಿ ಎಲ್ಲ ಪ್ರಶ್ನೆ ಕೇಳಿದರು, ಆಮೇಲೆ ಸತ್ಯೋಪಾಧಿ ಅಂತ ಕೇಳಿದ, ಅದಕ್ಕೂ ಉತ್ತರ ಕೊಟ್ಟ ಇದೆ. ಎಲ್ಲ ಮುಗಿದೋಯ್ತು. ಈಗ ಬರೀ ಏನು ಉಳ್ಕೊಂಡ್ತೀಗ, ಅಜ್ಞಾನ ಬರೋದಿಲ್ಲ ಅನ್ನೋ ಅಂಶ ಉಳ್ಕೊಂಡು. ದೇವೇ ಬ್ರಹ್ಮನಿಗೆ ಏನು ಬರೋದಿಲ್ಲ, ಅಜ್ಞಾನ ಬರೋದಿಲ್ಲ. ತತಃ ಕಿಮ್, ಆಯ್ತು ಬರೋದಿಲ್ಲ, ಮುಂದೆ ಏನು ಅಂತ ಕೇಳಿದರೆ, ಅಥೋ ಅಜ್ಞಾ ಅಸಂಭವ ದೇವ ನಾಧಿಕಾರಿ ಐಕ್ಯವಾದಿನ. ಈ ವಾಪಸ್ ಬಂದರು, ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನ. ಅದ್ವೈತ ಮತ ಓದಲಿಕ್ಕೆ, ಮಾಯಾವಾದ ಓದಲಿಕ್ಕೆ ಅರ್ಹತೆ ಬರೋದು ಯಾರಿಗೆ? ಯಾರಿಗೆ ಬರೋದು ಅರ್ಹತೆ? ಅಜ್ಞಾನ ಇದ್ರೆ ಅರ್ಹತೆ ಬರೋದು. ಅಜ್ಞಾನ ಇಲ್ಲ ಅಂತ ಹೇಳಿದ ಮೇಲೆ ಏನಿಲ್ಲ, ಅರ್ಹತೆನೇ ಇಲ್ಲ. ಅಥೋ ಅಜ್ಞಾ ಸಂಭವ ದೇವ, ಅಜ್ಞಾನಿ ಅಜ್ಞಾ ಇದ್ರೆ ಅಜ್ಞಾನಿ, ಅಜ್ಞಾನಿ ಇದ್ರೆ ಅಧಿಕಾರಿ. ಅಜ್ಞಾನ ಇದ್ದವರು ಅಧಿಕಾರಿ ಆಗ್ತಾರೆ. ಅಜ್ಞಾನ ಕುಡಿಸಕ್ಕೆ ಬರಲಿಲ್ಲ, ಆದ್ರಿಂದಾಗಿ ನಾಧಿಕಾರಿ ಐಕ್ಯವಾದಿನ, ಐಕ್ಯವಾದಿಗಳ ಪಕ್ಷದೊಳಗೆ ಒಬ್ಬ ಎಲಿಜಿಬಲ್ ಪರ್ಸನ್ ಅಂತಲೇ ಇಲ್ಲ. ಮಾಯವಾದ ಓದಲಿಕ್ಕೆ ಎಲಿಜಿಬಲ್ ಪರ್ಸನ್ನೇ ಇಲ್ಲ. ಅಗ್ನೋ ಹಿ ಶಾಸ್ತ್ರೇ ಅಧಿಕ್ರಿಯತೆ, ಶಾಸ್ತ್ರವನ್ನು ಓದಕ್ಕೆ ಅರ್ಹತೆ ಯಾರಿಗೆ? ಅಜ್ಞನಿಗೆ, ತಿಳಿದವರಿಗೆ, ಇರದವನಿಗೆ. ಉಕ್ತವಿಧೆಯ ಅಜ್ಞಾನಾನುಪತ್ಯ ಅಗ್ನೋನ ಸಂಭವತಿ, ಇಷ್ಟೆಲ್ಲ ಕಾರಣ ಕೊಟ್ಟು ಹೇಳಿದ್ರಿಂದ ಉಪಾಧಿ ಮೊದಲಾದವರು ಸರ್ವಥಾ ಅಸಂಭಾವಿತ, ಉಪಾಧಿ ಇಲ್ಲವೇ ಇಲ್ಲ, ಇದ್ದರೂ ಉಪಾಧಿ ಭೇದ ಕ್ರಿಯೇಟ್ ಮಾಡೋ ಶಕ್ತಿ ಇಲ್ಲ ಇತ್ಯಾದಿ ಹೇಳಿರೋದ್ರಿಂದ ಆ ಮತ ಹೊರಟೋಯ್ತು. ತತಶ್ಚ ಐಕ್ಯವಾದಿ ನಮ್ಮ ಮತೆ ಶಾಸ್ತ್ರಸ್ಯ ಅಧಿಕಾರಿ ನ ಅನುಭವತಿ, ಆದ್ದರಿಂದ ಐಕ್ಯವಾದಿಗಳ ಮತದಲ್ಲಿ ಶಾಸ್ತ್ರಕ್ಕೆ ಅಧಿಕಾರಿ ಅನ್ನೋರು ಇಲ್ಲವೇ ಇಲ್ಲ. ಆಯಿತು, ಅದು ಅಧಿಕಾರಿ ಇಲ್ಲ ಅಂತ ಹೋಗಲಿ, ಅದೊಂದು ಹೋದರೂ ಕಥೆ ಮುಗಿತಲಿಗೆ. ಆದರೆ ಇನ್ನೊಂದಿಲ್ಲ, ಅಥವಾ ನಾಜ್ಞಾತ ವಿಜಯ ವಿಷಯೋ ವಿಷಯ ಅಂತಾರೆ. ಅಜ್ಞಾನ ಇಲ್ಲ ಅಂತ ಹೇಳಿದ ಮೇಲೆ ಅಜ್ಞಾತವಾದ ವಸ್ತುನೂ ಇಲ್ಲ, ಅಜ್ಞಾತವಾದ ವಸ್ತುವೇ ವಿಷಯ. ಸೊ ಅಧಿಕಾರಿ ಇಲ್ಲ, ವಿಷಯನೂ ಇಲ್ಲ. ಅಥವಾ ನಾ ಅಜ್ಞಾತ ಮಿಚಿತ ವಿಷಯೋ ವಿಷಯ ಅಂತಾರೆ. ಅತಃ ಅಜ್ಞಾನ ಸಂಭವಾತ್ ಅಜ್ಞಾತಂ ವಸ್ತು ನ ಸಂಭವತಿ ಇತಿ ಹೇತೋ ಐಕ್ಯವಾದಿನಾಂ ಮತೆ ಶಾಸ್ತ್ರಸ್ಯ ವಿಷಯಶ್ಚ ನ ಸಂಭವತಿ. ಅತಃ ಅಜ್ಞಾನ ಸಂಭವಾತ್ ಅಜ್ಞಾತಂ ವಸ್ತು ನ ಸಂಭವತಿ ಇತಿ ಹೇತೋ ಐಕ್ಯವಾದಿ ನಾಮ್ಮತೆ ಶಾಸ್ತ್ರಶ್ಚ ವಿಷಯಶ್ಚ ನ ಸಂಭವತಿ. ಅಜ್ಞಾನ ಕೂಡದೇ ಇರೋದ್ರಿಂದ ಅಜ್ಞಾತ ವಸ್ತು ಇಲ್ಲ ಅಂದಮೇಲೆ ಆ ಕಾರಣದಿಂದನೇ ಐಕ್ಯವಾದಿಗಳ ಪಕ್ಷದಲ್ಲಿ ಶಾಸ್ತ್ರಕ್ಕೆ ವಿಷಯ ಸಹ ಇರೋ ಸಂಭವನೇ ಇಲ್ಲ. ಕಿಂತು ವಿಷಯಾಂತರೇ ದೇಶಾಂತರೇ ಭೇದವಾದೆ ಅಧಿಕಾರ್ಯಾಧಿಕಂ ಸಂಭವತೀತಿ ಮುಕ್ತ ಉಚ್ಯಮಾನ ವಕ್ಷ್ಯಮಾಣ ಶೇಷತೆಯ ವ್ಯಾಖ್ಯೇಯಂ. ಅಜ್ಞಾತೋ ಹಿ ಶಾಸ್ತ್ರಸ್ಯ ವಿಷಯೋ ಭವತಿ ಶಾಸ್ತ್ರಸ್ಯ ಪರಾರ್ಥತ್ವಾತ್. ಇಂಪಾರ್ಟೆಂಟ್ ಹೇಳ್ತಾರೆ, ವಿಷಯೋ ವಿಷಯಾಂತರೇ. ನೋಡಿ, ಇಲ್ಲಿ ಇಲ್ಲದೇ ಇರಬಹುದು, ಬೇರೆ ದೇಶದಲ್ಲಿ ಎಲ್ಲ ಸಿಗ್ಬೋದು ಅಂತ ಕೇಳಿದರೆ ಎಲ್ಲೆಲ್ಲೂ ಸಿಗೋದಿಲ್ಲ. ಇದಕ್ಕೆ ಶಶಿವಿಷಾಣ ಈ ಊರಲ್ಲಿ ಇಲ್ಲ ಅಲ್ಲ, ಎಲ್ಲಿಲ್ಲ, ಎಲ್ಲೆಲ್ಲೂ ಇಲ್ಲ. ಅದಕ್ಕೆ ವಿಷಯಾಂತರ ದೇಶಾಂತರೇ ಭೇದವಾದಿ ಅಧಿಕಾರ್ಯಾಧಿಕಂ ಸಂಭವತೀತಿ ಉಕ್ತ ಉಚ್ಚಮಾನ ವಕ್ಷ್ಯಮಾಣ ಶೇಷತೆಯ ವ್ಯಾಖ್ಯೇಯಂ. ಯಾವ್ಯಾವುದಕ್ಕೂ ಸಾಧ್ಯ ಇಲ್ಲ, ಎಂದೆಂದು ಯಾವ ಕಾಲಕ್ಕೂ ಕೂಡ ಶಶಿವಿಷಾಣ ಹೇಗಿರೋದಿಲ್ವೋ ಅದ್ವೈತ ಮತಕ್ಕೆ ಅಧಿಕಾರಿ ಅಂತಕ್ಕಂಥವನು ವಿಷಯಾಂತಕರು ಸಿಗೋದೇ ಇಲ್ಲ. ಅಜ್ಞಾತೋ ಹಿ ಶಾಸ್ತ್ರಸ್ಯ ವಿಷಯೋ ಭವತಿ ಶಾಸ್ತ್ರಸ್ಯ ಪರಾರ್ಥತ್ವಾತ್. ಬಹಳ ಇಂಪಾರ್ಟೆಂಟ್ ಲೈನ್ ಅದು. ಅಜ್ಞಾತೋ ಹಿ ಶಾಸ್ತ್ರಸ್ಯ ವಿಷಯ ಭವತಿ, ಶಾಸ್ತ್ರಕ್ಕೆ ವಿಷಯ ಆಗೋದು ಯಾವುದು? ಅಜ್ಞಾತವಾದದ್ದು. ಜ್ಞಾತವಾದದ್ದು ಯಾರೋ ಒಂದಕ್ಕೆ ಹೋಗೋದಿಲ್ಲ, ಅಜ್ಞಾತವಾದದ್ದಾಗಬೇಕು. ಅಜ್ಞಾತವಾದದ್ದು ಬರೋದು ಯಾವಾಗ? ಅಜ್ಞಾನ ಇದ್ರೆ. ಅಜ್ಞಾನ ಇಲ್ಲ ಅಂದ್ರೆ ಅಜ್ಞಾತ ಪದಾರ್ಥ ಇಲ್ಲ. ಅದಕ್ಕಾಗಿ ಶಾಸ್ತ್ರಸ್ಯ ಪರಾರ್ಥ, ಶಾಸ್ತ್ರ ಯಾವ್ದು ಹೊರಟಿರೋ ಜಾತಕ್ಕೋಸ್ಕರ ಪರಾರ್ಥತ್ವ ಇನ್ನೊಬ್ರಿಗೆ ತಿಳಿಸೋದಕ್ಕೆ ಹೋಗಿದೆ. ಇನ್ನೊಬ್ರು ಏನಾಗಿರ್ಬೇಕು? ಅಜ್ಞಾನಿ ಆಗಿರ್ಬೇಕು. ಅಜ್ಞಾನ ಇಲ್ಲ ಅಂದ್ರೆ ಅಜ್ಞಾನಿ ಇಲ್ಲ. ಟೆಲಿಫೋನ್ ಓದೋ ವ್ಯಕ್ತಿನೇ ಇಲ್ಲ ಅಂದಮೇಲೆ ಹೇಳೋದು ಯಾರಿಗೀಗ? ಒಂದು ಒಂದು ಎರಡು ಹಂಡೆ ಅಡುಗೆ ಮಾಡಿಟ್ಬಿಟ್ಟಿದ್ದಾನೆ, ಕುರಿತು ಸಾರು ಹುಡಿ ಮಾಡಿಬಿಟ್ಟಿದ್ದಾನೆ, ಊಟಕ್ಕೊಬ್ಬರನ್ನ ಕರೆದೇ ಇಲ್ಲ, ಯಾರು ಊಟ ಮಾಡ್ಬೇಕೀಗ? ಅದನ್ನ ಎಲ್ಲ ತಿಪ್ಪೆಗೂ ಬೀಸಾಗಿದೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕೆ? ಅಡುಗೆ ಮಾಡಿದ್ಮೇಲೆ ಯಾರು ಇರ್ಬೇಕು? ಅದಕ್ಕೆ ಊಟ ಮಾಡಿರ್ಬೇಕು. ಇಲ್ಲದವ್ರು ಅಡುಗೆಗೆ ಅರ್ಥ, ಅಡುಗೆ ಅಂದ ತಕ್ಷಣ ಯಾರಿಗೆ ಎಷ್ಟು ಜನ ಶುರು ಮಾಡ್ತಾರೆ? ಸುಮ್ಮನೆ ಅಡುಗೆ ಮಾಡೋದು ಅರ್ಥ ಇಲ್ಲ, ಏನು ಅಡುಗೆ ಮಾಡಬೇಕು, ಎಷ್ಟು ಜನಕ್ಕೆ ಮಾಡಬೇಕು ಅಂತ ಕೇಳ್ತಾರೆ. ಹೌದಲ್ಲ, ಅಜ್ಞಾನ ಅಂದ ತಕ್ಷಣ ಶುರು. ಈಗ ಯಾರಿಗೆ ಎಲ್ಲಿ ಅಡುಗೆಯನ್ನ ಪದಾರ್ಥ ಎಂಥದ್ದು? ಹಿಂದೆ ಹೇಳಿದ ಸಕರ್ಮಕವಾದದ್ದು, ಮಾಡೋನು ಮಾಡೋ ಪದಾರ್ಥ ಏನು ವಿಷಯ ಎಲ್ಲ ಇಲ್ಲದೆ ಹೋದ್ರೆ ಅಧಿಕಾರಿ ಮಾಡಕ್ಕೆ ಬರ್ ಊಟ ಮಾಡೋರು ಯಾರು, ಎಷ್ಟು ಜನ, ನಂಬರ್ ಹೇಳ್ಬೇಕದು. ಊಟ ಮಾಡಿ ರತನ ಅನವರತನ ಅದನ್ನ ಹೇಳ್ಬೇಕು. ಎಷ್ಟೋ ಅಡುಗೆ ಮಾಡಿಟ್ಬಿಟ್ಟ ಬಂದು ನೋಡ್ತಾರೆ, ಯಾರು ಊಟ ಮಾಡೋಗಿಲ್ಲೇ ಇಲ್ಲ. ತಿಳಿಸ್ಬೇಕಲ್ಲ, ಎಷ್ಟು ಜನ ವ್ರತ, ಎಷ್ಟು ಜನ ವ್ರತ ಅಲ್ಲ ಅಂತ ಹೇಳ್ಬೇಕು. ವ್ರತ ಇಲ್ದವ್ರು ಮಾಡೋದೇ ಇಲ್ಲ ಅಂತ ಹೇಳ್ಬೇಕು ನ್ಯಾಯವಾಗಿ, ಅದೆಲ್ಲ ಇಲ್ಲ. ಕೊನೆ ಏನಾಗುತ್ತೆ? ಅಡಿಗೆ ಶಬ್ದ ಅರ್ಥ ಗೊತ್ತಾಗೋದು ಎಷ್ಟೆಲ್ಲ ಗೊತ್ತಿರಬೇಕು. ಹಾಗೆ ಅಜ್ಞಾನಿ ಅದ್ವೈತ ಮತದಲ್ಲಿ ಐಕ್ಯ ಅಂತ ಕುಡಿಸ್ಬೇಕಾದ್ರೆ ಏನೇನಿರಬೇಕು? ಅಜ್ಞಾನ, ಅಜ್ಞಾನಿ, ಅಜ್ಞಾತ ಪದಾರ್ಥ ಇಷ್ಟಿರಬೇಕು. ಅಜ್ಞಾತೋ ಹಿ ಶಾಸ್ತ್ರಸ್ಯ ವಿಷಯೋ ಭವತಿ ಶಾಸ್ತ್ರಸ್ಯ ಪರಾರ್ಥತ್ವ. ಅಜ್ಞಾಭಾವಾತ್ ಫಲಂ ಕಶ್ಯ. ಇನ್ನು ಫಲ ಇಲ್ಲಿಂದ ಬರಬೇಕೀಗ? ಅಜ್ಞಾನಿ ಇದ್ದಿದ್ರೆ ಫಲ ಏನು ಸಿಗ್ತಿತ್ತು ಅವನಿಗೆ? ಅಜ್ಞಾನ ನಿವೃತ್ತಿ ಫಲ ಸಿಗೋದು. ಅಜ್ಞಾನ ನಿವೃತ್ತಿ ಫಲ, ಅಜ್ಞಾನವೇ ಇಲ್ಲ ಅಂದ್ಮೇಲೆ ನಿವೃತ್ತಿ ಎಲ್ಲಿ ಬಂತು? ರಿಟೈರ್ ಯಾವ ರಿಟೈರ್ ಆಯ್ತು ಅಂತ ಕೇಳಿದ, ಕೆಲಸದಲ್ಲೇ ಇದ್ದಿಲ್ಲ ಅಂತ ಹೇಳಿದ. ರಿಟೈರ್ಮೆಂಟ್ ಬರೋದು ಯಾವಾಗ? ಕೆಲಸದಲ್ಲಿ ಇದ್ರೆ. ಅಜ್ಞಾನನೇ ಇಲ್ಲ, ಅಜ್ಞಾನ ನಿವೃತ್ತಿಯಲ್ಲಿಂದ ಬರಬೇಕು ಅವನಿಗೀಗ. ಸೊ ಏನಾಯ್ತು ಈಗ? ಫಲನೂ ಹೋಯ್ತು. ಏನೇನು ಹೋಯ್ತು ಒಟ್ಟಿಗೆ? ಅಧಿಕಾರಿ ಹೋಯ್ತು, ವಿಷಯ ಹೋಯ್ತು, ಫಲ ಹೋಯ್ತು. ಇನ್ನೇ ಉಳಿದಿದ್ದೇನು? ಸಂಬಂಧ ಬರೋ ಚಾನ್ಸೇ ಇಲ್ಲ. ಇಲ್ಲದ ಪದಾರ್ಥ ಜಾಯಿನ್ ಮಾಡೋದು ಹೇಗೆ? ಈಗ ಇದ್ದ ಪದಾರ್ಥ ನಾವು ಒಂದಕ್ಕೊಂದು ಕೂಡಿಸ್ಬೋದು, ಇಲ್ಲದ ಪದಾರ್ಥಕ್ಕೆ ಸಂಬಂಧನೇ ಇಲ್ಲ, ಆದ್ದರಿಂದ ಅದು ಹೊರಟೋಯ್ತು. ಇದ್ದಾರಲ್ಲ ಅವರೇ ಅಜ್ಞಾನ, ಪರಮಾಜ್ಞ ಎಂದೂ ಹೋಗದೆ ಇರ್ತಕ್ಕಂಥ ಅಜ್ಞಾನ ಇದೆ. ನಿಮ್ಮ ಗುರು ಅವರು ಅಜ್ಞಾನಿಗಳೇ. ಯಾಕೆ ಅವ್ರು ಹೇಳ್ತೀನಿ? ಜ್ಞಾನ ಬಂದ್ಮೇಲೆ ಇದಾಗಿಲ್ವಲ್ಲ, ಜ್ಞಾನ ಬಂದ್ಮೇಲೆ ಏನು ಮಾಡಾಗಿಲ್ಲ ಅವರು? ಯಾರಿಗೆ ಹೇಳಾಗಿಲ್ಲ, ಇರೋದೆ ಒಬ್ಬರು ಯಾರು ಬಂದು ಹೇಳಾಗಿಲ್ಲ. ಆದ್ರಿಂದಾಗಿನೇ ಗುರು ಅಜ್ಞಾನಿ, ಶಿಷ್ಯನೂ ಅಜ್ಞಾನಿ. ಕೊನೆವರೆಗೂ ಅವ್ರು ಜ್ಞಾನ ಬಂತು ಅಂದರೆ ಕತೆ ಮುಗೀತು ಅಂತ ಅರ್ಥ. ಜ್ಞಾನ ಬರಬಾರ್ದು ಅವ್ರಿಗೆ, ಹೀಗಾಗಿಬಿಟ್ಟಿದೆ. ಅದನ್ನು ಯೋಚನೆ ಮಾಡಬೇಕು. ಅವ್ರು ವಾಕ್ಯಾರ್ಥಕ್ಕೆ ವಿಷಯ ಇಟ್ಕೋಬೇಕು. ಏನಂತ? ಅದ್ವೈತ ಮದಕ್ಕೆ ಅಧಿಕಾರಿ ಯಾರು? ಅಷ್ಟೇ ವಾಕ್ಯಾರ್ಥಕ್ಕೆ. ಎಷ್ಟು ಬಜಿತ ಅಲ್ಲೇ ಬಿದ್ದ ಬಿಡ್ತಾರೆ. ಆ ವಾಕ್ಯ ಇವರಿಗೂ ಅಂತ ವಿಷಯ ಇಟ್ಟಿಲ್ಲ. ಅಜ್ಞಾನ ಅಧಿಕಾರಿ ನಿಮ್ಮ ಶಾಸ್ತ್ರಕ್ಕೆ ವಿಷಯ ಏನಪ್ಪ? ಅಧಿಕಾರಿ ಯಾರಪ್ಪ? ಏನಪ್ಪ ಪ್ರಯೋಜನ ಅದ್ವೈತಕ್ಕೆ? ಏನು ಪ್ರಯೋಜನ ಈಗ? ಓದೋದು ಏನು ಅನರ್ಥ, ಏನು ಹೇಳೋದಕ್ಕೆ ಬರೋದಿಲ್ಲ. ಹೀಗಾಗಿ ವಾಕ್ಯಾರ್ಥ ಸಂಪೂರ್ಣ ಬಿದ್ದು ಹೋಗ್ಬಿಡ್ತದೆ. ಅಜ್ಞೋ ಹಿ ಅದೆಲ್ಲ ತಿಳಿಸ್ಲಿಕ್ಕೆ ಆಚರಿಸ್ಟೆಲ್ಲ ಬರೆದಿರೋದು ಪ್ರಕರಣ ಟ್ರೈನ್ ಅಪ್ ಮಾಡ್ತಾರೆ. ಅಜ್ಞಾಭಾವಾತ್ ಫಲಂ ಕಶ್ಯ, ಅಗ್ನೇ ಹಿ ಸತಿ ಅಜ್ಞಾನಿವೃತ್ತಿ ಲಕ್ಷಣಂ ಶಾಸ್ತ್ರ ಫಲಂ ತಸ್ಯ ಸಂಭವತಿ. ಅಜ್ಞಾನಿ ಅಂತಿದ್ರೆ ಅಜ್ಞಾನ ನಿವೃತ್ತಿ ಲಕ್ಷಣಂ ಶಾಸ್ತ್ರ ಫಲಂ ತಸ್ಯ ಸಂಭವತಿ. ಅಜ್ಞಾನ ನಿವೃತ್ತಿ ರೂಪವಾದಂತಹ ಶಾಸ್ತ್ರದ ಫಲ ಅವನಿಗೆ ಬರುತ್ತೆ. ಉಕ್ತ ಪ್ರಕಾರೇಣ ಅಜ್ಞಾನ ಅನುಪಪತ್ಯ ಅಜ್ಞಾಭಾವಾತ್ ಫಲಂ ಕಶ್ಯ ಸ್ಯಾತ್ ನ ಕಶ್ಯಾಪೀತಿ. ಈ ರೀತಿ ಹೇಳಿದ್ರಿಂದ ಅಜ್ಞಾನವೇ ಕೂಡೋದಿಲ್ಲ ಅಂದಮೇಲೆ, ಅಜ್ಞನೇ ಇಲ್ಲ ಅಂದಮೇಲೆ ಫಲ ಯಾರಿಗೆ? ಯಾರಿಗೂ ಇಲ್ಲ. ಅಲ್ಲಿಗೆ ಎರಡು ಮುಗಿದು ಯೋಗ ಶಶ ನೃಸಿಂಗ ಯೋಗ. ಯೋಗ ಹೇಗೆ ಯೋಗ ಮಾಡಬೇಕು ಅಂತ ಎರಡು ಕೊಂಬು ಜೋಡಿಸ್ರಿ ಅಂತ. ಯಾವ ಕೊಂಬುಗಳು? ಶಶಶೃಂಗ, ಮನುಷ್ಯ ಶೃಂಗ, ಎರಡೂ ಇಲ್ಲ. ಶಶಶೃಂಗ ಮಲದ ಕೊಂಬು, ಮನುಷ್ಯನ ಕೊಂಬು ಅದೂ ಇಲ್ಲ. ಏನು ಜೋಡಿಸೋದು ಅಂತ ಈಗ? ಯೋಗ ಶಶ ನೃಸಿಂಗ ಯೋಗ ಒಂದು ವಾಕ್ಯದಲ್ಲಿ ಹೇಳಿದರು. ಅಥೋ ಅಜ್ಞಾ ಅಥೋ ಅಜ್ಞಾಸಂಭವ ದೇವ ನಾಧಿಕಾರ್ಯೈಕ್ಯವಾದಿನ ಅಥೋ ನಾಜ್ಞಾತಮಿಚಿತ ವಿಷಯೋ ವಿಷಯಾಂತರೆ ಅಜ್ಞಾಭಾವಾತ್ ಫಲಂ ಕಸ್ಯ ಯೋಗ ಶಶ ನೃಸಿಂಗ ಯೋಗ. ಇಷ್ಟರಲ್ಲಿ ಅಧಿಕಾರಿ ವಿಷಯ ಪ್ರಯೋಜನ ಸಂಬಂಧ ನಾಲ್ಕು ಇಲ್ಲ, ಅನುಬಂಧ ಚತುಷ್ಟಯ ಇಲ್ಲ, ಆದ್ದರಿಂದ ಅನಾರಂಭಣೀಯತ್ವ ಬಂತು. ಮಾಯಾವಾದ ಖಂಡನದ ಕಂಟಿನ್ಯೂಡ್ ಭಾಗ ಇದ್ದಾಗಿ ಮಾಯಾವಾದ ಖಂಡನದಲ್ಲಿ ಬ್ರಹ್ಮಾತ್ಮೈಕ್ಯನೇ ಟರ್ಮ್ ಹಿಡ್ಕೊಂಡು ಹೇಳಿದರು. ಇಲ್ಲಿ ಅಜ್ಞಾನನ ಕಾನ್ಸೆಪ್ಟ್ ಖಂಡನೆ ಮಾಡಿದರು. ಎರಡು ದೃಷ್ಟಿಯಿಂದ ಕೂಡ ಅದಕ್ಕೆ ಅಧಿಕಾರಿ ಆದಿಗಳಿಲ್ಲ, ಆದ್ದರಿಂದ ಯುವತಂ ಅನಾರಂಭಣೀಯ ಮನಸ್ಸಿದ್ಧವಾಗಿ ಏವಂ ಅಧಿಕಾರಿ ವಿಷಯ ಪ್ರಯೋಜನಾಂ ಅಸತ್ವಾತ್ ತತ್ ಸಂಬಂಧ ಚಷ ಋಶೃಂಗಯೋ ಸಂಬಂಧ ಇವ ಅನುಪಪನ್ನ ಇವ. ಹೀಗೆ ಅಧಿಕಾರಿ ವಿಷಯ ಪ್ರಯೋಜನಗಳಿಲ್ಲದೆ ಇರೋದರಿಂದ ಅವುಗಳ ಸಂಬಂಧ ಅನ್ನೋದು ಶಶ ನೃಸೃಂಗಗಳ ಸಂಬಂಧದಂತೆ ಅನುಪಪನ್ನ ಇವ, ಅತ್ಯಂತ ಅಶಕ್ಯವಾದದ್ದು. ತಥಾಚ ಅದ್ವೈತ ಮತೆ ಶಾಸ್ತ್ರಸ್ಯ ಅನಾರಂಭಣೀಯತ್ವ ಶಾದಿ. ಕೊನೆಗೆ ಮನ ಮಾಯಾವತ್ ಕಂಡ ಹೇಳಿದಂಥ ಅನಾರಂಭಣೀಯತ್ವ ಅಲ್ಲಿಗೆ ಸ್ಥಿತವಾಯಿತು. ಈಗ ಮುಂದೆ ನಾನು ಅಜ್ಞಾನ ಸಂಭವ ಇವ ಕಥಂ ಬ್ರಹ್ಮಣೋ ಜೀವಸ್ಯವ ಅಜ್ಞಾನ ಉಪಪತ್ತೇಹೇ ನಚ ತತ್ರ ದುರ್ಘಟ್ಯಂ ಅಯುಕ್ತಂ ಅಜ್ಞಾನಸ್ಯ ಇತಿ ವಾಚ್ಯಂ ಯಥೋ ಅಜ್ಞಾನಂ ಆರೋಪಿತಮೇವ ಪರಮಾರ್ಥಸತೋ ಹಿ ದುರ್ಘಟ್ಯಂ ಬಾಧಕಂ ನಾರೋಪಿತಸ್ಯ ಪ್ರತ್ಯುತ ಭೂಷಣಮೇವ ಅನ್ಯಥ ಆರೋಪಿತತ್ವ ಅನುಪಪತ್ತೇಹೇ ತದುಕ್ತಂ. ಈ ಹೊಸ ಆರ್ಗ್ಯುಮೆಂಟ್ ಶುರು ಮಾಡಿದೆ. ಏನಂತ, ನಾ ಅಜ್ಞಾನ ಕುಡಿಸಕ್ ಬರಲಿಲ್ಲ ಅಂದ್ರೆ ಕರೆಕ್ಟ್ ಕುಡಿಸಕ್ ಬರಲಿಲ್ಲ, ಇದು ದೋಷ ಅಲ್ಲ ಅದು ಗುಣ ಅಂತ ಹೇಳಿದ. ಬೈದರೆ ಅದು ಗುಣ, ಚಪಾಳಿ ತಾರೆ ಪಂಚ ಸುಂಡಾಗಿದೆ ಕಳ್ಳ ಅಂದ ತಕ್ಷಣ ಖುಷಿ ಪಟ್ಬಿಟ್ರೆ ಏನ್ ಹೇಳ್ಬೇಕು ಅದಕ್ಕೆ, ಅದು ಭೂಷಣ ಅಂತ ಹೇಳ್ಕೊಂಡ್ರೆ ಏನ್ ಮಾಡ್ಬೇಕು ಹಾಗೆ ಹೇಳ್ತಾನೆ. ಈಗ ನಾನು ಅಜ್ಞಾನ ಅಸಂಭವ ಇವ ಕಥಂ, ಅಜ್ಞಾನ ಅಸಂಭವ ಅಂತ ಹೇಳಿದ್ರಲ್ಲ ಹೇಗೆ ಸರಿ ಹೋಗುತ್ತೆ ಯೋಚನೆ ಮಾಡಿ. ಬ್ರಹ್ಮಣೋ ಜೀವಸ್ಯವ ಅಜ್ಞಾನ ಉಪಪತ್ತೇಹೇ, ಇರೋದು ಬ್ರಹ್ಮ ಅವನಿಗೆ ಅಜ್ಞಾನ ಅಂತ ಹೇಳ್ತೇವೆ ಏನು ತಪ್ಪಿದೆ, ಇರೋದು ಜೀವ ಅವನಿಗೆ ಅಜ್ಞಾನ ಅಂತ ಹೇಳ್ತೇವೆ ಏನು ತಪ್ಪಿದೆ. ಅಲ್ಲ ಯಾ ಹಿಂದೆ ಹೇಳಿ ದೋಷ ಬರಲಿಲ್ಲ ಅಂತ ಕೇಳಿದರೆ, ಅಲ್ರಿ ಬ್ರಹ್ಮಿಗೆ ಅಜ್ಞಾನ ಬಂದರೆ ದೋಷ ಯಾವ ಬರ್ತಿತ್ತು ಗೊತ್ತಾ, ಅಜ್ಞಾನ ಸತ್ಯವಾಗಿದ್ರೆ. ಅಜ್ಞಾನ ಸತ್ಯ ಅಲ್ಲ ಏನು ದೋಷ ಬಂತು, ಹೌದಲ್ಲ ಸಿನಿಮಾದಲ್ಲಿ ಸಾಯ್ತಾರೋ ಯಾರು ಅವ್ನು ದುಡ್ಡು ಕೊಡ್ತಾರೆ ಸತ್ಯದಕ್ಕೆ, ಯಾತಕ್ಕೆ ನಿಜವಾಗ ಸಾಯೋದಿಲ್ಲವಲ್ಲ ಅವನು. ಆದ್ದರಿಂದಲೇ ಬ್ರಹ್ಮ ಏನಾಗೋದಿಲ್ಲ ಸತ್ಯವಾಗಿ ಅವನೇನು ಆಗೋದಿಲ್ಲ, ಆದ್ರೆ ಎಫೆಕ್ಟ್ ಇಲ್ಲ. ಅದು ಸುಳ್ಳು ಹೇಳ್ತೀವಿ ಅಂತ ಅಡ್ಜಸ್ಟಲ್ ಮಾಡಿ ಏನೀಗದು ಸುಳ್ಳು. ಬ್ರಹ್ಮಣು ಜೀವಸ್ಯವ ಅಜ್ಞಾನ ಉಪಪತ್ತೇಹೆ ನಚೇತರ ದೌರ್ಘಟ್ಯಂ ಅಯುಕ್ತಂ ಅಜ್ಞಾನ ಸ್ಥಿತಿ ವಾಚ್ಯಂ. ಅಲ್ಲ ಇಷ್ಟೊತ್ತು ಹೇಳಿದ್ವಲ್ಲ ಯಾ ಅಜ್ಞಾನ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಅಜ್ಞಾತ ಅಖಿಲ ಸಂವೇತ್ತು ಘಟತೇನ ಕುತಶ್ಚನ ಅಂತ ಹೇಳಿದ್ವಲ್ಲ ಅಂತ ಕೇಳಿದರೆ, ಯಥೋ ಅಜ್ಞಾನಂ ಆರೋಪಿತಮೇವ, ಸುಳ್ಳು ಅಜ್ಞಾನ ಆದ್ದರಿಂದ ಅದರಿಂದ ಯಾವ ಅನರ್ಥನೂ ಆಗೋದಿಲ್ಲ. ಯಾವಾಗ ದೌರ್ಘಟ್ಯದ ಪ್ರಶ್ನೆ ಯಾವ ಬರುತ್ತೆ ಅಂತ ಕೇಳಿದರೆ, ಪರಮಾರ್ಥ ಸತೋ ಹಿ ದೌರ್ಘಟ್ಯಂ ಬಾಧಕಂ ನಾರೋಪಿತಸ್ಯ. ಪರಮಾರ್ಥ ಸತೋ ಹಿ ದೌರ್ಘಟ್ಯಂ, ಒಂದು ಪಾರಮಾರ್ಥಿಕವಾದ ಸತ್ಪದಾರ್ಥ ಇದೆ, ಅದಕ್ಕೆ ಈ ರೀತಿ ದುರ್ಘಟತ್ವ ಏನಾದರೂ ಬಂದರೆ ಅದು ಬಾಧಕ. ನಾರೋಪಿತಸ್ಯ, ಸುಡ್ತಾನೆ ನೋಡಿ ಈಗ ಇಲ್ಲಿ ಹಾವಿದೆ ಅಂತ ಹೇಳಿದ ತಕ್ಷಣ ಗಾಬರಿ ಆದರೆ, ಇಲ್ಲ ಸುಳ್ಳು ಹಾವಿದೆ ಯಾಕೆ ಹೆದರ್ತೀರಿ ಅಂತ ಏನು ಮಾಡಿದಾಗ, ಆಗಿದ್ದು ಸರಿ ಅಂದ್ಬಿಟ್ಟು ಅಷ್ಟೇ ತಾನೆ ಏನಾಯ್ತು ಈಗ ಅಂತ ಕೇಳಿದರೆ, ಅದು ಕೇಳ್ತಾರೆ ಬಾಧಕಂ ನಾರೋಪಿತಸ್ಯ ಪ್ರತ್ಯುತ ಭೂಷಣಮೇವ. ಏನಿದು ಭೂಷಣ ಅಂತೆ, ಅಷ್ಟೆಲ್ಲ ಬಯಸ್ಕೊಂಡಿದ್ದು ಏನದು ಭೂಷಣ. ಕೆಲವು ಹುಡುಗರು ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂದರೆ ಥ್ಯಾಂಕ್ಸ್ ಸರ್ ಅಂತ ಹೋಗ್ಬಿಡ್ತಾರೆ ಗೊತ್ತಾಯ್ತಾ, ಥ್ಯಾಂಕ್ ಯು ವೆರಿ ಮಚ್ ಅಂತ. ಅದೇನು ಭೂಷಣ ಅವನಿಗೆ ಕಳಿಸಿದ್ದು, ಅದು ಎಂಥವ್ರು ನಾಚಿಕೆ ಇದ್ದವನು ಅಂತ ಅರ್ಥ. ದಡ್ಡನ ಈಗ ದುಃಖ ಆದರೂ ಕೊನೆ ಪಕ್ಷ ಏನಾಗಬೇಕು ಅದಕ್ಕೆ, ಅಯ್ಯೋ ಹರ ಗೆಟ್ ಔಟ್ ಅಂದ್ಬಿಟ್ಟು ದುಃಖ ಆದರೂ ಕೂಡ ಅವ್ರು ಒಳ್ಳೆ ಒಂದು ಒಳ್ಳೆ ಥರದ ಚಾನ್ಸ್ ಇದೆ, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನಾಳೆನೂ ಬರಬಾರ್ದು ಸರ್ ಅಂತ ಮತ್ತೆ ಕೇಳೋದು, ನಾಳೆನೂ ಬರಬೇಕಾಗಿಲ್ವ ನಾನು ಅಂತ ಕೇಳಿದರೆ ಎಂಥ ದುಷ್ಟ ಇರಬೇಕು. ಹಾಗಾಗಿದೆ ಸ್ಥಿತಿ ಅಂದರೆ ದೌರ್ಘಟ್ಯವೇ ಭೂಷಣ, ಅನ್ಯಥ ಆರೋಪಿತತ್ವ ಅನುಪಪತ್ತೇ. ದೌರ್ಘಟ್ಯ ಭೂಷಣವಾಗಿದ್ದಕ್ಕೇನೆ ಅದನ್ನು ಆರೋಪಿತ ಅಂತ ಕರೆಯೋದು. ಯಾವುದನ್ನು ನಾವು ಅರ್ಥ ಹೇಳೋದಕ್ಕೆ ಬರೋದಿಲ್ಲಲ್ಲ ಅದನ್ನು ದುರ್ಘಟ ಅಂತ ಕರಿತೇವೆ. ದುರ್ಘಟ ಅಂದರೆ ಭೂಷಣ ಅಂತ ಹೇಳಿದ ತಕ್ಷಣ ಅವ್ರ ಮಾತೇ ಇದು, ನಾವು ಸುಮ್ಮನೆ ಹೇಳಿದ್ದಲ್ಲ. ತದುಕ್ತಂ ದುರ್ಘಟತ್ವಂ ಅವಿದ್ಯಾಯಾಹ ಭೂಷಣಂ ನತು ದೂಷಣಂ. ಅವಿದ್ಯೆಯ ದುರ್ಘಟತ್ವ ಅನ್ನೋದೇನದು ದೂಷಣ ಅಲ್ಲ, ನಿಜವಾಗ್ಲೂ ಭೂಷಣ ಅಂತ ಹೇಳಿದ, ನಿಜವಾಗ್ಲೂ ಭೂಷಣ. ಕಥಂಚಿತ್ ಘಟಮಾನತ್ವೇ ಅವಿದ್ಯಾತ್ವಂ ದುರ್ಘಟಂ ಭವೇತ್. ಏನಾದರೂ ನಾವು ಅದನ್ನು ಕೂಡಿಸಿಬಿಟ್ವಿ ಅಂದರೆ ಅವಿದ್ಯಾ ಅಂಬೋದು ಏನಾಗ್ತಾ ಇದ್ದಾಗ ಅವಿದ್ಯಾತ್ವ ಕೂಡಿಸೋದು ಭಾರಿ ಕೂಡಿಸಿಬಿಟ್ರೆ ಅವಿದ್ಯಾತ್ವ ಹೋಗಿಬಿಡುತ್ತೆ. ಅದು ಕೂಡಿಸ್ತಾ ಇರೋದು ಅದ್ವಿದ್ಯಾ ಲಕ್ಷಣ ಅದು, ಗೊತ್ತಾಯ್ತಾ. ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಬರೋದಿಲ್ಲ ಅಂಬೋದೇ ಅವಿದ್ಯೆ ಮತ್ತೊಂದು ವೈಶಿಷ್ಟ್ಯ ಅಂತ ಹೇಳಿದೆ. ಅದಕ್ಕೆ ಹೇಳ್ತಾರೆ ದುರ್ಘಟತ್ವ ಭೂಷಣ ತಥಾಚ ಕಥಂ ಅಧಿಕಾರ್ಯ ಭಾವ. ಸೊ ದುರ್ಘಟತ್ವ ಬಂದ ತಕ್ಷಣ ಅಜ್ಞಾನ ಬಂತು, ಅಜ್ಞಾನ ಬಂದ ತಕ್ಷಣ ಅಧಿಕಾರಿ ವಿಷಯ ಪ್ರಯೋಜನ ಎಲ್ಲ ಬಂತು ಅಂತ ಹೇಳಿದ. ಇತ್ಯಾಶಂಕಾಂ ಸಿಂಹಾವಲೋಕನ ನ್ಯಾಯ ಪರಿಹರತಿ. ಇಷ್ಟು ಪ್ರಶ್ನೆಗೆ ಉತ್ತರವನ್ನು ಸಿಂಹಾವಲೋಕನ ನ್ಯಾಯದಿಂದ ಕೊಡ್ತಾರೆ. ಬಹಳ ಇಂಪಾರ್ಟೆಂಟ್ ಇದೆ. ಸಿಂಹ ಸಂಸ್ಕೃತದಲ್ಲಿ ನ್ಯಾಯಗಳುಂಟು, ಶಾಸ್ತ್ರ ನ್ಯಾಯಗಳು ಲೌಕಿಕ ನ್ಯಾಯಗಳು ಅಂತ ಎರಡು ಗುಂಪಿದೆ. ಶಾಸ್ತ್ರಕ್ಕೆ ಸಂಬಂಧಪಟ್ಟ ನ್ಯಾಯಗಳಾದರೆ ಶಾಸ್ತ್ರ ನ್ಯಾಯಗಳು, ಲೌಕಿಕವಾದಾಗ ಅದು ಲೌಕಿಕ ನ್ಯಾಯ. ಅದನ್ನು ಲೌಕಿಕ ನ್ಯಾಯ ತುಂಬ ಅಂತ ನ್ಯಾಯಗಳು ಉಂಟು, ಅದರಲ್ಲಿ ಇದೊಂದು ದೃಷ್ಟಾಂತ. ಹಿಂದೆ ಹೇಳಿದೆ, ಹಿಂದೆ ಅಂತ ಹೇಳಿದ್ರೆ ಈಗ ಇದರೊಳಗೆ ಹೇಳಬೇಕಾದ್ರೆ ಸೂಚಿ ಕಟಾಹ ನ್ಯಾಯ ಅಂತ ಹೇಳಿದ್ರೆ ನೆನಪಿದೆಯಾ? ಎಲ್ಲಿ ಹೇಳಿದ್ರು ಅದನ್ನು? ತತ್ವ ಸಂಖ್ಯಾ ಅಂತ ಹೇಳಿದ್ರು. ಯಾವಾಗ ಹೇಳಿದ್ರು? ತತ್ವ ಸಂಖ್ಯಾ ಅಂದರೆ ಭಾವಭಾವ ವಿಭಾಗ ಮಾಡ್ಬೇಕಾದ್ರೆ ಯಾವ ತತ್ವ ಸಂಖ್ಯೆ ಅಂತ ಅಂದ್ಕೊಂಡ್ರೆ ಅದನ್ನು ಭಾವಭಾವಗಳನ್ನ ಮೊದಲು ಯಾವುದನ್ನು ಹೇಳಬೇಕಾಗಿತ್ತು? ಚಿಕ್ಕದಾಗಿ ಹೇಳಬೇಕು ಅಂತ ಅದನ್ನ ಹೇಳಿದ್ರು. ಅಭಾವ ಭಾವ ಹೇಳಬೇಕಾಯ್ತು, ಹೇಳಲಿಲ್ಲ. ಯಾವ್ದು ಹೇಳಿದ್ರು? ಅಭಾವನ. ಯಾತಕ್ಕೆ? ಸೂಚಿಕಟಹ ನ್ಯಾಯ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಹಿಂದೆ ನೆನಪಾಗಿಬಿಟ್ರೆ ಅರ್ಥ ಆಗುತ್ತೆ. ಇನ್ನೊಂದು ನ್ಯಾಯ ಇದು ಸಿಂಹಾವಲೋಕನ ನ್ಯಾಯ. ಇದು ಸ್ಟಡಿ ಮಾಡ್ಬೋದು. ಟೀಕಾರ ಇರ್ಬೋದು, ನ್ಯಾಯಗಳು ಎಷ್ಟು ಬೇಕಾದಷ್ಟು ಓದ್ಬೋದು. ಎಷ್ಟೋ ಕಡೆ ಬೇರೆ ಪಕಬಂಧ ನ್ಯಾಯ ಅಂತ ಒಂದು ನ್ಯಾಯ, ಸಿಂಹಾವಲೋಕನ ನ್ಯಾಯ. ಅದೇ ರೀತಿ ಮೊನ್ನೆ ಒಂದು ಬಂದಿತ್ತು, ಪ್ರಮಾಣ ಒಂದು ನೆನಪಿದೆಯಾ? ಪ್ರಮಾಣ ರಕ್ಷಣದೊಳಗೆ ಒಂದು ನ್ಯಾಯ ಬಂದಿತ್ತು, ನೆನಪಿದೆಯೇನು? ಮರೆತು ಬಿಟ್ರೆ ಅನ್ಯಾಯ ಅದಾಗಲೆಕ್ಕ. ನ್ಯಾಯ ಏನ ಆಚಾರ್ಯ ಮೂರು ಪ್ರಮಾಣ ಅಂತ ಹೇಳಿದ್ರು. ಕೊರ್ಟ್ ಏನಂತ ಕೋರ್ಟ್ ಮಾಡಿದ್ರು? ಸ್ಮೃತಿ ಪ್ರತ್ಯಕ್ಷ ಮೈತಿಹ್ಯಂ ಅನುಮಾನಶ್ಚತುಷ್ಟಯಂ ಪ್ರಮಾಣ ಮಿತಿ ವಿಜ್ಞೇಯಂ ಮೋಕ್ಷಾದ್ಯರ್ಥೆ ಬಹುಶುಭಿ. ನೋಡಯ್ಯ, ಪ್ರಮಾಣ ಮೂರೇ ಅಂತೇಳಿ ಶ್ಲೋಕ ಕೋರ್ಟ್ ಮಾಡಿದ್ರು. ಪ್ರಶ್ನ ಪ್ರಶ್ನೆ ಮಾಡಿದ್ರೆ ಏನ್ರಿ ಮೂರು ಅಂತೀರಿ, ನಾಲ್ಕಿದೆ ಅದರಲ್ಲಿ ಸ್ಮೃತಿ ಪ್ರತ್ಯಕ್ಷ ಐತಿಹ್ಯ ಅನ್ನುವ ಅಂತಿದೆಯಲ್ಲ, ನಾಲ್ಕಿದೆಯಲ್ಲ, ಈ ಮೂರು ಅಂತ ಹೇಳೋದಕ್ಕೆ ಕೊಟೇಶನ್ ಕೊಟ್ಟರೆ ನಾಲ್ಕು ಬಂತು. ಇದನ್ನು ಹೇಗಾಯ್ತು ಗೊತ್ತಾ? ಶಾಂತಿಕೆ ಕರ್ಮಣಿ ವೇತಾಲೋತ್ಥಾನಮಿವ. ಶಾಂತಿ ಮಾಡ್ಲಿಕ್ಕೆ ಹೋದಾಗ ಬೇತಾಳ ಬಂದಾಗ ಆಯ್ತಲ್ಲ ಅಂತ ಕೇಳಿದವು. ಗೊತ್ತಾಯ್ತಾ? ಅದೊಂದು ಪ್ರಸಂಗ. ನೀವು ಹೋಗ್ತಿದ್ದು ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹೋಗಿ ಕಾಂಪ್ಲಿಕೇಶನ್ ಜಾಸ್ತಿ ಮಾಡ್ಕೊಂಡ್ರಿ. ನೀವೀಗ ನಿಮ್ಮ ಪ್ರಮಾಣದ ಪ್ರಕಾರ ಎಷ್ಟಾಯ್ತು? ಈಗ ನಾವು ನಮಗೆ ಓದಲು ಪ್ರಮಾಣ ಕೊಟ್ಟು ನಮ್ಗೆ ಹೆಲ್ಪ್ ಮಾಡಿದಾಗಾಯ್ತು. ನೀವು ಯಾವುದೋ ಕೊಟೇಶನ್ ಕೊಟ್ಟಾಗ ಇವ್ರಿಗೆ ಹೆಲ್ಪ್ಫುಲ್ ಆಯ್ತಲ್ಲ. ಆಗ ತಕ್ಷಣ ಅಧಿಕಾರ ಉತ್ತರ ಕೊಡ್ತಾರೆ, ಇಲ್ಲ ಅಲ್ಲಿರೋದು ಮೂರೇ ಎಂಬುದನ್ನು ತೋರಿಸಿಕೊಟ್ರು. ಆ ಪ್ರಶ್ನೆ ಹಾಕೋಬೇಕು ಅಂತ ಹಾಕೊಂಡ್ರು. ಶಾಂತಿ ಮಾಡಕ್ಕೆ ಹೊರಟಾಗ ಬೇತಾಳ ಬಂದಾಗ ಸಣ್ಣ ಪುಟ್ಟ ಪಿಶಾಚಿ ಹೋಗಿದ್ರೆ ದೊಡ್ಡ ಪಿಶಾಚಿ ಬಂದಾಗಾಯ್ತು ಅಂತ ಅರ್ಥ. ಸಣ್ಣ ಪುಟ್ಟ ಶಾಂತಿ ಮಾಡಿಸ್ಲಿಕ್ಕೆ ಅಂತ ಹೋದ್ರೆ ದೊಡ್ಡ ಪಿಶಾಚಿ ಗಂಟು ಬಿದ್ದಾಗ ಆಯ್ತಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದೊಂದು ಮೂರು ಆಯ್ತು. ಇಲ್ಲಿ ನೆನಪಿಟ್ಕೊಂಡಿರ್ಬೇಕು ಇನ್ನೆಲ್ಲ ಕೂಡ. ಭಗವಂತ ನ್ಯಾಯ ಅಂತ ಇನ್ನೊಂದು ನ್ಯಾಯ. ಭಗಭಕ್ಷಿ ಹೇಗಿಡಬೇಕು ಅಂತ ಕೇಳಿದ್ನಂತೆ. ಭಗಭಕ್ಷಿನ ಹೇಗಿಡಬೇಕು ಅದಕ್ಕೆ ಹೇಳಿದೆ ಅವನು. ನೋಡು, ಬೇಸಿಗೆ ಕಾಲದೊಳಗೆ ಭಗಭಕ್ಷಿ ತುಂಬ ಸುಸ್ತಾಗಿ ಎಲ್ಲೋ ಒಂದು ಕಡೆ ಕೂತಿರುತ್ತೆ. ನಿನ್ನ ಮೆಲ್ಲಗೆ ಹೋಗಬೇಕು, ಒಂದಿಷ್ಟು ಬೆಣ್ಣೆ ತಗೋಬೇಕು, ಅದರ ತಲೆ ಮೇಲೆ ಇಟ್ಟುಬಿಡ್ಬೇಕು ಹೋಗಿ. ಗೊತ್ತಾಯ್ತಾ? ಆ ಬಿಸಿಲಿ ಬೆಣ್ಣೆ ಕರಗಿಬಿಡುತ್ತೆ, ಕರಗಿದ ಕಣ್ಣಲ್ಲಿ ಬೀಳುತ್ತೆ, ಕಣ್ಣು ಕಾಣದಾಗತ್ತೆ, ಗಪ್ಪ ಅಂತ ಹಿಡ್ಕೊಂಡ್ಬಿಡು ಅಂತ ಹೇಳ್ತಾರೆ. ಎಲ್ಲಿ ಎಲ್ಲಿ ತಪ್ಪಿದೆ ಇಲ್ಲಿಗ? ಬೆಣ್ಣೆ ಹೇಳ್ಬೇಕಾದ್ರೆ ಅದೇ ಬೆಣ್ಣೆನೇ ಕಳ್ಕೋಬೇಕಾ? ಹಿಡ್ಕೊಂಡ್ರೆ ಮುಗಿದು ಹೋಗ್ತಿತ್ತು. ಅದಕ್ಕೆ ಭಗಬಂಧ ನ್ಯಾಯ. ಮೂಗನ್ನು ಹೀಗೆ ಹಿಡ್ಕೋತಾರೆ ದ್ರಾವಿಡ ಪ್ರಾಣ, ಹಾಗೆ ಸುಲಭ ಹಿಡ್ಕೊಂಡ್ಬಿಟ್ಟು ಕಷ್ಟಪಟ್ಟು ಹಿಡ್ಕೊಂಡ್ರೆ ಏನರ್ಥ? ಅದನ್ನೆಲ್ಲ ಅಂತ ಮಾತುಗಳು ಉಪಯೋಗಿಸ್ತಾ ಏನಾಗುತ್ತೆ ಅಂದ್ರೆ ತಕ್ಷಣ ಅರ್ಥ ಆಗುತ್ತೆ. ಅದ್ರಲ್ಲಿ ಯಾವ ಎಕ್ಸಾಂಪಲ್ಸ್ ಕೊಡೋ ಉದ್ದೇಶನೇ ಅದು, ಬೇಗ ಅರ್ಥ ಆಗಲಿಕ್ಕೆ. ಭಗಬಂಧ ನ್ಯಾಯ ಇದ್ಯಾವುದು? ಸಿಂಹಾವಲೋಕನ ನ್ಯಾಯ. ಈ ಸಿಂಹಾವಲೋಕನ ನ್ಯಾಯ ಅಂದ್ರೆ ಏನು? ಏನು ಒಟುಕೋಪಿನ ನ್ಯಾಯ, ಆಮೇಲೆ ಸಿಂಹವನ ನ್ಯಾಯ, ವನಸಿಂಹ ನ್ಯಾಯ, ಅನೇಕ ನ್ಯಾಯಗಳು. ಪ್ರಧಾನ ಬಲ್ಲ ನಿವರಣ ನ್ಯಾಯ, ಪ್ರಧಾನ ಬಲ್ಲ ನಿವರಣ ಬಲ, ಮಹಾಬಲ್ಲ ಭಂಗನ್ಯಾಯ, ಮಹಾಮಲ್ಲೇಶ ಭಂಗವತ್ ಅಂತ ಚರ್ಮವ್ಯಾಖ್ಯ ಅಂತ ಹೇಳ್ತಾರೆ. ಇಂಥ ನ್ಯಾಯಗಳು ಗೊತ್ತಿದ್ರೆ ಏನಾಗುತ್ತಾಗ ಇನ್ನೂ ವಿಷಯ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಅರ್ಥ. ಏನಿದೆ ಸಿಂಹಾವಲೋಕನ ನ್ಯಾಯ? ಅದಕ್ಕೆ ಅರ್ಥ ಬರೀತಾರೆ, ಸಿಂಹ ಅವಲೋಕನ ನ್ಯಾಯ. ಸಿಂಹ ಮುಂದೆ ಮುಂದೆ ಹೋಗ್ತಾ ಏನು ಮಾಡುತ್ತಂತೆ? ಒಂದ್ಸತಿ ಹಿಂದೆ ನೋಡುತ್ತಂತೆ, ತಿರುಗಿ ಮುಂದೆ ಹೋಗ್ತಾ ಹೋಗ್ತಾ ಏನು ಮಾಡುತ್ತದ? ಹಿಂದೆ ತಿರುಗಿ ನೋಡುತ್ತಂತೆ. ಅದೇ ರೀತಿ ಮುಂದೆ ವಿಷಯ ಹೇಳ್ತಾ ಹೇಳ್ತಾ ಹಿಂದಿನ ಸ್ವಲ್ಪ ರಿವೈಸ್ ಮಾಡಿರಿ ಅಂತ ಕರೀತಾರೆ ಅದನ್ನು, ಸಿಂಹಾವಲೋಕನ ಅಂತ ಕರೀತಾರೆ ಅಂತ ಹೇಳಿ. ಇಲ್ಲವ್ರು ಸಿಂಹ ನೋಡದಂತೆ ಗಾಬರಿ ಆಗ್ಬಿಡ, ಸಿಂಹ ನೋಡದಂತೆ ಅಂತ ಅರ್ಥ ಅಲ್ಲ. ಸಿಂಹ ಹೇಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹಿಂದಿಂದ ನೋಡ್ತಾ ಇರುತ್ತೋ, ಹಾಗೆ ವಿಷಯ ಮುಂದೆ ಮುಂದೆ ಹೋಗ್ತಾ ಒಮ್ಮೆ ಹಿಂದಿಂದ ಏನು ಮಾಡ್ಬೇಕು ನಾವಾಗ ಸ್ವಲ್ಪ ಜ್ಞಾಪಕ ಮಾಡ್ಕೊಂಡ್ಬಿಟ್ರೆ ಇನ್ನು ವಿಷಯ ಗಟ್ಟಿ ಆಗುತ್ತೆ ಅಂತ ಅರ್ಥ. ಅದಕ್ಕೆ ಸಿಂಹಾವಲೋಕನ ನ್ಯಾಯೇನ ಪರಿಹರತಿ, ಆ ಶಂಕೆಗೆ ಸಿಂಹಾವಲೋಕನ ನ್ಯಾಯದಿಂದ ಉತ್ತರವನ್ನು ಕೊಟ್ಟು ಪರಿಹಾರ ಮಾಡ್ತಾ ಇದ್ದಾರೆ ಅದನ್ನು ತಿಳಿಸಿದರು. ಅದರಲ್ಲಿ ಬಹಳ ಮುಖ್ಯವಾಗಿ ಮುಂದಿನ ಪ್ರಶ್ನೆ ಏನಂತ, ಅದು ದುರ್ಘಟತ್ವಂ ಭೂಷಣಂ ಚೇತ್ ಸ್ಯಾದ ಅವಿದ್ಯಾತ್ಮ ಆತ್ಮನಃ. ಸರಿ, ಹಾಗಿದ್ರೆ ದುರ್ಘಟತ್ವನೇ ಭೂಷಣ ಅಂತ ಹೇಳೋದಾದರೆ ನಿನಗೇನು ಭೂಷಣ ಆಗಬೇಕಾಗಿದ್ರೆ? ಅವಿದ್ಯಾತ್ಮಂ ಆತ್ಮನಃ. ಈ ಬ್ರಹ್ಮನ ಸ್ವರೂಪ ಅವಿದ್ಯ ಅಂತ ಒಪ್ಕೊಂಡು ಸುಮ್ಮನೆ ಗಂಟೆನೇ ಬೇಡ, ಎಲ್ಲೋ ಬರುತ್ತೆ ಅಂತ ಹೊಡ್ಕೊಳ್ಳೋದ್ರಲ್ಲಿ ಏನು ಮಾಡ್ಬೇಕು ಅದನ್ನ? ಬ್ರಹ್ಮನಿಗೆ ಅವಿದ್ಯಾತ್ಮ ಅಂತ ಯಥಾ ಯದಿ ಅವಿದ್ಯಾಯ ಅನುಪನ್ನತೈವ ಭೂಷಣಂ ಇತ್ಯಂಗೀಕ್ರಿಯತೆ ತದ ಆತ್ಮನೋ ಅವಿದ್ಯಾ ಇತ್ಯಪಿ ನಾಂಗೀಕರ್ತವ್ಯಂ. ವಸ್ತುತ್ವಯ ಕಲ್ಪನೆ ಕಲ್ಪನಾ ಗೌರವ ಕಿಂ ನಾಮ ಆತ್ಮೈವ ಅವಿದ್ಯಾ ಇತ್ಯಂಗೀಕಾರ್ಯಂ. ಆತ್ಮನಿಗೆ ಅವಿದ್ಯಾ ಅಂತ ಹೇಳಕ್ ಹೋಗಬೇಡ, ಆತ್ಮನೇ ಅವಿದ್ಯ ಅಂದ್ರೆ ಸಾಕು. ನಿಮ್ ಬ್ರಹ್ಮ ಎಂಥವನು ಅಂತ ಕೇಳಿದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಲ್ಲ, ಬ್ರಹ್ಮ ಎಂಥವನವನು ಮಿಥ್ಯಾಜ್ಞಾನಂ ಬ್ರಹ್ಮ ಆಗಿಬಿಡ್ತಾನೆ, ಅವಿದ್ಯಾ ಬ್ರಹ್ಮ ಆಗ್ತಾನೆ. ಒಪ್ಕೊಂಡ್ಬಿಡು ಸಾಕು, ಅದೇ ಆಗುತ್ತೆ. ಭೂಷಣ ತಾನೇ ಹೇಳಿದ್ರು, ನಿನ್ನ ಪ್ರಕಾರ ಏನದು? ಎಷ್ಟು ಬಯಸ್ಕೊಂಡ್ರು ಭೂಷಣ ಅಂದ್ಮೇಲೆ ಇನ್ನೇನು ಮಾಡ್ಬೇಕು ಅದಕ್ಕೆ? ಹಾಗೆ ಮಾಡು. ತತಶ್ಚ ಆತ್ಮೈವ ಆತ್ಮಾವರಣಂ ಚೇತ್ ಸರ್ವದಾ ಅವೃತತ್ವ ಪ್ರಸಂಗ ಮೋಕ್ಷೇ ಚ ಆತ್ಮನಿವೃತ್ತಿರಿತ್ಯಾದಿ ಅನುಪಪತ್ತಿ ಅವಿದ್ಯಾಯ ಭೂಷಣಂ ಇತ್ತೇವ ಸಮಾಧಾನಂ ವಾಚ್ಯಂ ಸ್ಯಾತ್. ಏನು ಹೇಳಬೇಕಾಗ? ಆವರಣ ಆತ್ಮನಿಗೆ ಅಜ್ಞಾನ ಅಂದ್ರೆ ಆತ್ಮನೇ, ಆತ್ಮನಿಗೆ ಆವರಣ ಅಂದ್ರೆ ಆತ್ಮನೇ, ಹೀಗೆಲ್ಲ ಹೇಳ್ತಾ ಹೋಗ್ಬಿಟ್ರು. ಕೊನೆಗೆ ಏನಾಗುತ್ತೆ ನಿನಗೆ? ಒಂದೇ ಉತ್ತರ, ಬಹಳ ಸುಲಭ. ಎಲ್ಲರೂ ಹೇಳಿ ಪ್ರತ್ಯೇಕ ಬಯಸ್ಕೊಳ್ಳೋದಕ್ಕಿಂತ ಒಟ್ಟಿಗೆ ಬಯಸ್ಕೊಳ್ಳೋಕಾಗತ್ತೆ. ತಸ್ಮಾತ್ ಅನುಪತ್ತಿರುವ ಪರಿಹರ್ತವ್ಯ ಅಜ್ಞಾನಂ ವಾ ಚಾಚ್ಯಂ. ಇದು ನೀವು ಭೂಷಣ ಅಲ್ಲ ಅಂತ ಹೇಳಬೇಕಾದ್ರೆ ಎರಡೇ ನಿನಗೆ ದಾರಿ ಇರೋದು. ನೀನು ಕೊಡೋ ಪ್ರಶ್ನೆ, ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಒಂದು, ಅಥವಾ ಅಜ್ಞಾನದ ಕಾನ್ಸೆಪ್ಟೇ ಬಿಟ್ಟುಬಿಡಬೇಕು ಒಂದು. ಅಜ್ಞಾನ ಬಂದು ಬ್ರಹ್ಮ ಜೀವನ ಆಗ್ತಾನೆ ಇಷ್ಟೆಲ್ಲ ಹೇಳಿದ್ರ ಬದಲು ನಾನು ವಿಷಯ ತಪ್ಪು ಅಂತ ಒಪ್ಕೊಂಡ್ಬಿಡು ಸರಿ ಹೋಯ್ತು, ಅಥವಾ ಸರಿ ಅದು ಉತ್ತರ ಕೊಡು ಸರಿ ಹೋಯ್ತು. ಇಲ್ಲಿ ಎಕ್ಸ್ಪ್ಲೇನ್ ರಿಸೈನ್ ರಿಸೈನ್ ಅಂತಾರಲ್ಲ ಹಾಗೆ, ಇಲ್ಲಿ ಉತ್ತರ ಕೊಡು ಇಲ್ಲಿ ಬಿಟ್ಬಿಡು, ಅದು ಬಿಟ್ಟು ಏನು ಮಾಡಬೇಡ, ಸುಮ್ಮನೆ ಆಗಲಾರದನ್ನು ಹೊಂದ್ಬಿಟ್ಟು ತಲೆ ಕೆಡಿಸಿಕೊಂಡು ಇನ್ನೊಬ್ರು ತಲೆ ಕೆಡಿಸಕ್ಕೆ ಹೋಗಬೇಡ ಅಂತ ಹೇಳಿ. ಇಲ್ಲ ಹಿಂದೆ ಬಂದಿದ್ದ ವಿಚಾರ ಆದ್ದರಿಂದ ಸಿಂಹಾವಲೋಕನ ನ್ಯಾಯ ಅಂತ ಕರೀತಾರೆ. ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಸತ್ಯಾಂ ಪ್ರತೀತೋ ವಿಧ ಮುಚ್ಚತೆ ಜಚ ಆತ್ಮನೋ ಅವಿದ್ಯಾತ್ವಂ ಪ್ರತೀಯತೆ ಇತಿ ಚೇತ್ ಸಮಂ ಪ್ರಕೃತಿ. ನೋಡಿ ಏನೇ ಹೇಳ್ತೀರಿ, ಹಾಗೆಲ್ಲ ಹೇಳಕ್ಕೆ ಬರೋದಿಲ್ಲ. ಯಾಕೆ ಆತ್ಮನೇ ಅವಿದ್ಯಾ ಅಂತ ಆಗಲಿ ಅಂತ ಹೇಳ್ತೀರಲ್ಲ, ಹೇಗೆ ಸಾಧ್ಯ ಆಗುತ್ತೆ? ಆತ್ಮ ಅವಿದ್ಯೆ ಹೇಗಾಗ್ತಾನೆ? ಆತ್ಮ ಅವಿದ್ಯೆ ಅಂಬುದು ಸರಿಯಲ್ಲ, ಆತ್ಮನಿಗೆ ಅವಿದ್ಯೆ ಅಂದರೆ ಸರಿ ಹೋಗುತ್ತೆ ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ, ಆತ್ಮನೇ ಅವಿದ್ಯೆ ಅಂತ ಹೇಳಿದರೆ ತಪ್ಪು ಅಂತ ಹೇಳ್ತೀಯಲ್ಲ, ಅಂತ ಆತ್ಮನಿಗೆ ಅವಿದ್ಯೆ ಅಂಬುದು ಅಷ್ಟೇ ತಪ್ಪು. ಅರ್ಥ ಆಯ್ತಾ? ಈಗ ಆತ್ಮನಿಗೆ ಆತ್ಮನೇ ಅವಿದ್ಯಾ, ಆತ್ಮನೇ ಮಿಥ್ಯಾಜ್ಞಾನ ಅಂತ ಕರೆದ್ರೆ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾನೆ. ಸರಿ, ಅಂತ ಆತ್ಮನಿಗೆ ಮಿಥ್ಯಾಜ್ಞಾನ ಬರೋದು ಅಸಂಭಾವಿತಾನೆ. ಆತ್ಮ ಮಿಥ್ಯಾಜ್ಞಾನವಾಗೋದು ಅಸಂಭಾವಿತ ಆದರೆ ಅಂತ ಆತ್ಮನಿಗೆ ಏನು ಬರೋದು? ಸೂರ್ಯನೇ ಕತ್ತಲಲ್ಲ, ಕರೆಕ್ಟ್. ಸೂರ್ಯನೇ ಕತ್ತಲ ಅಲ್ಲ, ಸೂರ್ಯನ ಕತ್ತಲು ಬರುತ್ತಾ? ಅದು ಇಲ್ಲ. ಅರ್ಥ ಆಯ್ತು? ಡೆಫಿನೆಟ್ ಅರ್ಥ ಮಾಡಬೇಕು. ಸೂರ್ಯನಿಗೇನಿಲ್ಲ, ಸ್ವರೂಪದಲ್ಲೂ ಕತ್ತಲೆ ಇಲ್ಲ, ಸೂರ್ಯನ ಹತ್ರ ಕತ್ತಲೆ ಹೋಗೋದು ಇಲ್ಲ. ದೇರ್ಫೋರ್ ಆತ್ಮ ಅಂದರೆ ಒಬ್ಬನೇ ಅವನಿಗಿರೋದು, ಪರಮಾತ್ಮ ಒಬ್ಬನೇ ಆತ್ಮ. ಅವನಿಗೆ ಅವನೇ ಅಜ್ಞಾನವಾಗಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಅವನ ಹತ್ರ ಅಜ್ಞಾನ ಬರಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಸಮಂ ಪ್ರಕೃತಿ ಐಪಿ. ಸಮಂ ಅಂದ್ರೇನು? ಸೇಮ್ ಆನ್ಸರ್ ಹೋಲ್ಸ್ ಗುಡ್ ಅಂತ ಅರ್ಥ. ನೀನು ಏನು ಮೊದಲೇ ಪ್ರಶ್ನೆ ಏನು ಉತ್ತರ ಪ್ರಾಬ್ಲಮ್ ಹೇಳಿಕೊತ್ತೀಯಲ್ಲ, ಅದೇ ಪ್ರಾಬ್ಲಮ್ ಎಲ್ಲದಕ್ಕೂ ಬರುತ್ತೆ. ಈ ಸರ್ವಜ್ಞಸ್ಯ ಬ್ರಹ್ಮಣು ಅಜ್ಞಾನಂ ಪ್ರತೀಯತೆ. ಬ್ರಹ್ಮ ಸರ್ವಜ್ಞ ಅಂತ ಹೇಳಿದ ಮೇಲೆ ಅಜ್ಞಾನ ಬರೋ ಚಾನ್ಸ್ ಇದೆಯಾ ಅವನಿಗೆ? ಬ್ರಹ್ಮ ಅಜ್ಞಾನವಾಗ ಚಾನ್ಸ್ ಇಲ್ಲ, ಬ್ರಹ್ಮನಿಗೆ ಅಜ್ಞಾನ ಬರೋ ಚಾನ್ಸೂ ಇಲ್ಲ. ನಾಪಿ ಪರಮಾತ್ಮ ಇವ ಉಪಾಧ್ಯ ವಿಚ್ಛಿನ್ನೋ ಅಹಮಜ್ಞ ಇತಿ ಪ್ರತೀತಿರಸ್ತಿ. ನೋಡಿ, ಕೆಲವು ವಿಷಯ ಗೊತ್ತಾದಲ್ಲ ಒಪ್ಪಬೇಕಾಗುತ್ತೆ ಅಂತ. ಏನಪ್ಪ ಗೊತ್ತಾಗಿದೆ ನಿನಗೀಗ? ಪರಮಾತ್ಮ ಇವ ಉಪಾಧ್ಯ ವಿಚ್ಛಿನ್ನೋ ಅಹಮಜ್ಞ ಇತಿ ಪ್ರತೀತಿರಸ್ತಿ. ಯಾರ್ಯಾರು ಪ್ರತೀತಿ ಬಂದಿದೆಯಾ? ಪರಮಾತ್ಮನೇ ಉಪಾಧಿಯಿಂದ ಕೂಡಿದವನಾಗಿ ಅಜ್ಞಾ ಹಂಚಿಕೊಂಡಿದ್ದಾನೆ ಅಂದರೆ ಸರಿಯಾಗಿ ನಮಗೆ ಗೊತ್ತಾಗ ಪ್ರತೀತಿ ಇದೆ. ಈಗ ನಮಗೇನಂತಿದೆ, ನಾನು ಅಜ್ಞಾನಿ, ಅಲ್ಪಶಕ್ತ ಪ್ರತೀತಿ ಇದೆ. ಆ ಥರ ದೇವರ ಪ್ರತೀತಿ ಇದ್ರೆ ಒಪ್ಕೊಂಡ್ಬಿಡ್ಬೋದಾಗಿತ್ತು. ನಾನು ಅಜ್ಞಾ ದೇವರು ಅನ್ಕೋಬೇಕಾದ್ರೆ ಉಪಾಧಿ ನಾನು ಓದಿದ್ದೆ ಮರ್ತು ಹೋಗಿಬಿಟ್ಟಿದೆ ಅಂತ ಹೇಗೆ ಹೇಳ್ತೇವೋ, ಬ್ರಹ್ಮ ಹೇಳ್ಕೋಬೇಕಂತೆ. ನಾನು ಬ್ರಹ್ಮ ಆದರೆ ಅಜ್ಞಾನಿಯಾಗಿದ್ದೇನೆ, ಮರ್ತು ಹೋಗಿಬಿಟ್ಟಿದೆ ಅಂತ ಹೇಳ್ಕೊಂಡ್ರೆ ಒಪ್ಪೋದಾಗಿತ್ತು. ನಾವೀಗ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಮೊದಲೇ ಹೇಳಿದೆ, ನಮ್ಮಂತೆ ಬ್ರಹ್ಮ ಅಲ್ಲ ಅವನು. ಯಾರವನು? ಸರ್ವಜ್ಞ. ಅಲ್ಪಜ್ಞರಿಗೆ ಅಜ್ಞಾನ ಬರುತ್ತೆ ಅಂದರೆ ಸಹ ಒಪ್ಪಬಹುದು. ಸರ್ವಜ್ಞರಿಗೆ ಅಜ್ಞಾನ ಬರುತ್ತೆ ಅಂದರೆ ಏನರ್ಥ? ಅವ ಸರ್ವಜ್ಞ ಅಲ್ಲ ಅಂತ ಅರ್ಥ. ಇಲ್ಲ, ಸರ್ವಜ್ಞತ್ವ ಬಿಡಬೇಕು, ಇಲ್ಲ ಅಜ್ಞಾನ ಬಿಡಬೇಕು, ಎರಡನ್ನೂ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ. ವ್ಯಾವಹಾರಿಕ ಬಂದು ಆನ್ಸರ್ ಸುಳ್ಳು ಅಂದರೆ ಏನರ್ಥ? ಅವ್ನು ಸೀಟ್ ಕೊಡಿ ಅಂದರು, ಕೊಡೋದಿಲ್ಲ, ಅವನು ಎಮ್ಮೆ ಆಗಿಲ್ಲ ಅಂದರು. ಆ ಸುಳ್ಳೆಮ್ಮೆ ಮಾಡಿದ್ದಾನೆ ಕೊಡ್ರಿ ಅಂತ ಹೇಳಿದರು, ಓಕೆ ಅಂದ್ಬಿಡ್ತಾನ? ಇನ್ನು ಸುಳ್ಳು ಹೇಳ್ತಾನೆ, ಇನ್ನೊಂದು ದೋಷ ಬರುತ್ತೆ. ಅದು ಆನ್ಸರ್ ಅಲ್ಲ. ಸೊ ಸುಳ್ಳು ಕ್ವಾಲಿಫಿಕೇಶನ್, ನೋ ಕ್ವಾಲಿಫಿಕೇಶನ್. ಅರ್ಥ ಆಯ್ತಾ? ನೋ ಕ್ವಾಲಿಫಿಕೇಶನ್ನು ಒಂದೇ, ಸುಳ್ಳು ಕ್ವಾಲಿಫಿಕೇಶನ್ನು ಒಂದೇ. ಕೆಟ್ಟ ಹೊತ್ತಿಗೆ ಕೆಲವು ಕೆಲಸ ಕೊಡೋದ್ರೆ ಕ್ವಾಲಿಫಿಲ್ಲ ಅಂತಾರೆ. ಇನ್ನೊಬ್ರಿಗೆ ಕೊಡೋದಿಲ್ಲ, ಯಾತಕ್ಕೆ ಅಂದರೆ ರೆಗನೈಸ್ ಯೂನಿವರ್ಸಿಟಿ ಅಲ್ಲ ಅದು. ಎಲ್ಲೋ ಮಾಡಿದ್ದಾನೆ, ರೆಕಗ್ನೈಸ್ ಅಲ್ಲ, ಅವನಿಗೂ ಕೂಡ ಕೊಡೋದಿಲ್ಲ. ಹೌದಾನೆ? ಕೋರ್ಸ್ ಆಗಿರಬೇಕು ಅಷ್ಟೇ ಅಲ್ಲ, ಎಂಥ ಕೋರ್ಸ್ ಆಗಿರಬೇಕು? ರೆಕಗ್ನೈಸ್ಡ್ ಕೋರ್ಸ್ ಆಗಬೇಕೇ ಹೊರತು ಎಲ್ಲೋ ತೊಗೊಂಡು ಬಂದರೆ ಕೋರ್ಸ್ ಒಂದು ಕರೆಯೋದಿಲ್ಲ ಅವರ. ಕಿಂಚ ಆತ್ಮರೂಪ ಕೆಲವು ಕಡೆ ಎಷ್ಟೋ ನಿಯಮ ಮಾಡಿರ್ತಾರೆ. ಕೆಲವು ದೇಶಗಳಲ್ಲಿ ಎಮ್ ಎಸ್ ಅಂತ ಮಾಡ್ತಾರಲ್ಲ, ಒಂದು ವರ್ಷದಿದೆಯಂತೆ. ಕೆಲವು ಕಡೆ ಎರಡು ವರ್ಷದ್ದಿರುತ್ತೆ. ಕೆಲವು ಕಡೆ ಪಿ ಎಚ್ ಡಿ ಮಾಡಿರ್ತಾರೆ. ಬೇರೆ ಕಡೆ ಏನು ಮಾಡ್ತಾರೋ ಗೊತ್ತಾ? ಇದು ಕನ್ಫ್ಯೂಷನ್ ಬರಬಾರದು ಅಂತೇಳಿ ಎಮ್ ಎಸ್ ಆಗಿದ್ದರೆ ಎರಡು ವರ್ಷ ಮಾಡಿದರೆ ಮಾತ್ರ ಎಲಿಜಿಬಲ್ ಅಂತ ಮಾಡ್ಕೊಂಡ್ಬಿಡ್ತಾರೆ. ಒಂದು ವರ್ಷ ಮಾಡಿದ್ರೆ ಇಲ್ಲ, ಆಗ ಮತ್ತೆ ಮಾಡಬೇಕು ಅವನು. ಅದಕ್ಕೆ ನಾವು ಒಪ್ಪೋದಿಲ್ಲ ಅವನು, ಅಷ್ಟೇ. ಅವ್ರು ಸುಳ್ಳೆಲ್ಲ ಮಾಡಿದ್ದು ಸತ್ಯ, ಸತ್ಯವಾಗಿದ್ದರೂ ಒಪ್ಪೋದಿಲ್ಲ. ಇವು ಸುಳ್ಳು ಅದ್ರ ಮೇಲೆ ಒಪ್ಪಲಿಕ್ಕಾಗತ್ತಾ? ಅವ್ರು ಬೇರೆ ಎಮ್ ಎಸ್ ಮಾಡಿದರೆ ಒಪ್ಪೋದಿಲ್ಲ, ಇವನು ಎಮ್ ಎಸ್ಸೇ ಮಾಡಿಲ್ಲ, ಸುಳ್ಳು ಎಮ್ ಎಸ್ ಮಾಡಿದ್ರೆ ಯಾರು ಒಪ್ತಾರೆ? ದೇರ್ಫೋರ್ ಅಕ್ಸೆಪ್ಟಬಲ್ ಅಲ್ಲದೆ ಹೋದರೆ ಅದು ಒಪ್ಪಿದ್ರು ಅಷ್ಟೇ, ಒಪ್ಪದೆ ಹೋದರೂ ಅಷ್ಟೇ. ಸುಳ್ಳು ಅಂತ ಅರ್ಥ ಅವ್ರ ಪ್ರಕಾರ. ನಮ್ಗೆ ಕನ್ಫ್ಯೂಷನ್ ಮಾಡ್ತಾನೆ. ನಮ್ಮ ವ್ಯವಹಾರ ಅಂತಿದೆಯಲ್ಲ, ಆ ವ್ಯವಹಾರ ಅಲ್ಲ. ನಮ್ಮಲ್ಲಿ ಉದಾಹರಣೆ ಏನಿದೆ, ಈಗ 10 ರೂಪಾಯಿ ಕೊಡಬೇಕು, ಕೊಡಲಿಕ್ಕಾಗಲಿಲ್ಲ, ಇನ್ನೊಂದು ಯಾರೋ ಈಕ್ವಲೆಂಟ್ ಕೊಟ್ಟ, ಅದು ಸುಳ್ಳಲ್ಲ. ಅದು ಆ್ಯಕ್ಚುಲಿ ಏನದು? ಸತ್ಯನೇ ಅದು. ಇಲ್ಲ, ಹೋದ ದುಡ್ಡು ಇದ್ದಿಲ್ಲ, ವಾಚ್ ಇಟ್ಟು ಬಂದ, ಆ ಸುಳ್ಳು ದುಡ್ಡಲ್ಲ ಅದು. ಆ ವ್ಯವಹಾರಕ್ಕೆ ಏನಾಯ್ತದೆ ಈಗ? ಆ ದುಡ್ಡು ತರೋವರೆಗೂ ಅದು ಏನು ಕೆಲಸ ಮಾಡುತ್ತೆ? ಅದು ಈಕ್ವಲೆಂಟ್ ಆಗಿರುತ್ತೆ. ಎರಡು ಸತ್ಯ ಈ ಮತ್ತೆ ವಾಚ್. ಅದು ಇಲ್ಲಿ ಸತ್ಯದ ಕಾನ್ಸೆಪ್ಟೇ ಇಲ್ವಲ್ಲ. ನಮ್ಮಲ್ಲಿ ವ್ಯವಹಾರ ಅಂತ ಎಲ್ಲೆಲ್ಲಿ ಹೇಳ್ತೇವೆ, ಸತ್ಯ ವ್ಯವಹಾರ ಅಂತ ಅರ್ಥ. ನಮ್ಮಲ್ಲಿ ಅವ್ರ ಪ್ರಕಾರ ವ್ಯವಹಾರ ಅಂದ್ರೇನು? ಸುಳ್ಳು ಅಂತ ಅರ್ಥ. ವ್ಯವಹಾರ ಇಟ್ಟು ಸುಳ್ಳು, ಅದನ್ನು ಉಪಾಯ ಬೇರೆ ಪದ ಉಪಯೋಗಿಸಿದ್ರೆ ಹಾಗಾಗಿದೆ ಅಷ್ಟೇ. ಕಿಂಚ ಅನುಪತ್ತಿರ್ ಭೂಷಣ ವಿತ್ಯಂಗೀಕುರುಬತ ಯಥಾಸ್ವರೂಪಂ ಪ್ರತಿಭಾಸಾಭಾವಶ್ಚ ಆತ್ಮಸ್ವರೂಪ ವಿತ್ಯವ ಕಲ್ಪ್ಯತಾಂ ಲಾಘವಾದಿತ್ಯುಕ್ತಮೇವೇತಿ. ಆದ್ದರಿಂದ ಯಥಾಸ್ವರೂಪಂ, ಸ್ವರೂಪ ಹೇಗಿದೆಯೋ ಆ ರೀತಿಯಲ್ಲಿ ಒಪ್ಪಿಕೋ, ಇಲ್ಲದವರೆ ಆತ್ಮಸ್ವರೂಪನೇ ಅವಿದ್ಯ ಅಂತ ಹೇಳ್ಕೊಂಡ್ಬಿಡು ಸಾಕು. ಕಿಂಚ ಅನುಪತ್ತಿರ್ ಭೂಷಣ ವಿತ್ಯಂಗೀಕುರುಬತ ಅಧಿಗತ ವೇದಾಂತಸ್ಯ ಅಪಿ ಅದ್ವೈತವಾದಿನೋ ನಿತ್ಯದಲೆಯ ಪ್ರಾಪ್ತಿರಂಗೀ ಕರ್ತವ್ಯ. ಇನ್ನೊಂದು ಅಟ್ಯಾಕ್ ಮಾಡ್ತಾರೆ ಅವನ ಮೇಲೆ. ನಿನಗೆ ಅಲಂಕಾರ ತಾನೇ ದುರ್ಘಟತ್ವ ಅನ್ನೋದು ಅಲಂಕಾರ ಹೌದಾ ತಾನೇ? ಅವ್ರಿಗೆ ಕೆಲಸ ಮಾಡು. ಅನುಭವತ್ತಿರ ಭೂಷಣಂ, ಉತ್ತರ ಕೊಡಲಿಕ್ಕೆ ಆಗದೇ ಇರುವಿಕೆ ಅನ್ನೋದನ್ನು ನೀನು ಭೂಷಣ ಅಂತ ಒಪ್ಪಿಕೊಳ್ಳೋದಾದರೆ ಅಧಿಗತ ವೇದಾಂತಸ್ಯಾಪಿ, ಇಲ್ಲ ಕಷ್ಟಪಟ್ಟು ವೇದಾಂತ ಓದಿದ ಮೇಲೂ ಕೂಡ ಅದ್ವೈತವಾದಿನಃ ನಿತ್ಯ ನೈಯ ಪ್ರಾಪ್ತಿ ಹೆಂಗೀ ಕರ್ತವ್ಯ ನಿಮ್ಗೆ ಅಂದಂತಮಸ್ ಆಗುತ್ತೆ ಅಂತ ಹೇಳ್ತೇವೆ ನಾವು. ಅದ್ವೈತ ಓದ್ತೀಯಲ್ಲ ನಿನ್ನ ಅಂದಂತಮಸ್ ಆಗುತ್ತೆ ಅಂತೇವೆ. ನೀನು ಅದನ್ನು ಬೈಬಾರ್ದು ನಮ್ಮನ್ನ. ಯಾತಕ್ಕೆ ನಿನ್ನ ಪ್ರಕಾರ ಏನಿದ್ರು ಏನದು ಕೆಟ್ಟದಲ್ಲ ಭಾರಿ ಭೂಷಣ ತಾನೆ ನಿನ್ನ ಪ್ರಕಾರ. ಆ ರೀತಿ ಆಯ್ತು. ಸರ್ವಜ್ಞಸ್ಯ ಅಜ್ಞಾನಾನುಪತ್ತೇರೇವ ಅಧಿಗತ ಮಹಾವಾಕ್ಯಸ್ಯ ನಿತ್ಯ ದುಃಖಾನುಪತ್ತೇರಪಿ ಭೂಷಣತ್ವ ಸಂಭವ. ಸರ್ವಜ್ಞನಾದ ಪರಮಾತ್ಮನೇ ಅಜ್ಞಾನ ಹೇಳೋ ನಿನಗೆ. ಪರಮಾತ್ಮ ಸರ್ವಜ್ಞ, ಅವನಿಗೆ ಅಜ್ಞಾನ ಹೇಳುತ್ತೆ. ಹೊತ್ತಾನೆ ನೀನು ಅದ್ವೈತ ಶಾಸ್ತ್ರ ಓದಿದ್ದಿ, ಜ್ಞಾನಿ ಆಗಿದ್ದಿ, ನೀನು ಅದು ಅಂಧತಮಸ್ಸು ಹೇಳ್ತೇವೆ. ಏನು ಮಾಡ್ತೀಯ ಈಗ ಹೇಳ್ರಿ? ಜ್ಞಾನಕ್ಕೆ ಅಂಧತಮಸ್ಸ ಅಂತಾನೆ. ನೀನು ಓದಿದ್ದೇ ಅಂಧತಮಸ್ಸು ಬೇಡ ಅಂತೀಯಲ್ಲ, ಬ್ರಹ್ಮನಿಗೆ ಅಜ್ಞಾನ ಹೇಗೆ ಹೇಳ್ತೀಯ ಆಗಿದ್ರೆ ನೀನು? ಅರ್ಥ ಆಯ್ತಾ ಈಗ? ಬ್ರಹ್ಮನಿಗೆ ಅಜ್ಞಾನ ಒಪ್ಪೋದು ಅಂತ ನಿನಗೆ ಅಂಧತಮಸ್ಸು ಯಾಕೆ ಆಗಬಾರ್ದಾಗಿದ್ರೆ? ಯಾವ್ದು ಭಾರಿ ಕೆಟ್ಟದ್ದು ಅಂದರೆ ಅಜ್ಞಾನ ಒಳ್ಳೇದೇನಾಗಿದ್ರೆ? ನಿನಗೆ ಅಂಧತಮಸ್ಸು ಆಗೋದು ಒಳ್ಳೇದಲ್ಲ ಅಂದರೆ ಬ್ರಹ್ಮನಿಗೆ ಅಜ್ಞಾನ ಬರೋದು ಒಳ್ಳೇದಾ? ಇದೇನು ತರ್ಕ ಇದು? ಏಕಾಶಿ ಊಟ ಮಾಡ್ತೀಯ ಹಾಗಿದ್ರೆ ಗೋಮಾಂಸ ತಿಂದಾಗಾಯ್ತು ಅಂತೇವೆ. ಅರ್ಥ ಏನು ಮಾಡ್ಬೇಕು ಅದಕ್ಕೆ ಅವನು? ಓ, ಹಾಗಿದ್ರೆ ಗೋಮಾಂಸ ತಿಂದಾಗಬಾರ್ದು, ನನಗೆ ತಿನ್ನೋದಿಲ್ಲ ಅಂತ ಹೇಳ್ಬೇಕು ಅವನು. ದೇರ್ಫೋರ್ ಬ್ರಹ್ಮನಿಗೆ ಏನು ಒಪ್ಲಿಕ್ಕೆ ತಯಾರಾಗಬಾರ್ದು ಅವನು? ಅಜ್ಞಾನ ಒಪ್ಪಬಾರ್ದು. ಅದು ಒಪ್ಪಿದ್ರೆ ಭೂಷಣ ಅಂತ ಕರೆಯುವ ನಿನಗೂ ಭೂಷಣನೇ. ಸರ್ವಜ್ಞ ಆದ ಬ್ರಹ್ಮನಿಗೆ ಅಜ್ಞಾನ ಅಂದ್ರೆ ಏನು? ತಮಸ್ಸು ಅಂತ ಅರ್ಥ. ಅಜ್ಞಾನಕ್ಕೆ ಏನಂತ ಕರೀತಾರೆ? ರಾತ್ರಿ ಹೊತ್ತಲ್ಲಿ ತಮಸ್ಸು ಅಂತಾನೇ ಕರೆಯೋರು. ತಮಸ್ಸು ಶಾರ್ವರಂ ಪ್ರೋಕ್ತಮ್ ಅಂತಾನೆ ಹೆಸರು. ಬ್ರಹ್ಮನಿಗೆ ಅಜ್ಞಾನ, ಬ್ರಹ್ಮನಿಗೆ ತಮಸ್ಸು, ಓದಿದ್ರೆ ನಿನಗೆ ಮಹಾ ತಮಸ್ಸು ಅಷ್ಟೇ, ಏನು ಉಪಯೋಗ ಇಲ್ಲ. ಅಂಧಂತಮೋಪ್ಯಲಂಕಾರೋ ನಿತ್ಯ ದುಃಖಂ ಶಿರೋಮಣಿ. ಸರ್ವಜ್ಞಸ್ಯ ಅಜ್ಞಾನಾನುಪತ್ತೇರಿವ ಗತಿಗತ ಮಹಾವಾಕ್ಯಸ್ಯ ನಿತ್ಯ ದಿಕ್ಕ ನಿತ್ಯ ದುಃಖ ಅನುಪತ್ತೇರಪಿ ಭೂಷಣತ್ವ ಸಂಭವಾತ್ ನಿರಯಾದೇರಪಿ ವಿದ್ಯಾಮಯತ್ವಾತ್ ಇತ್ಯಾಹ. ಅದೇ ನರಕ ಅಂತ ಹೇಳಿದ ನಮ್ಮ ವ್ಯಕ್ತಿರಲ್ಲ ಅಂತ ಕೇಳಿದರೆ ಯಾಕೆ ಗಾಬರಿ ಆಗ್ತೀವಿ? ನರಕ ನಿನ್ನ ಪ್ರಕಾರ ಸುಳ್ಳು ವ್ಯವಹಾರಿಕ ತಾನೇ ಅನುಭವಿಸು. ಅದಕ್ಕೇನಂತೆ ಬಯಸ್ತಾ ಇದ್ದೇವೆ, ಬಯಸ್ಕೊಂಡ್ರು ಕೂಡ ಅವ್ನು ಏನಾಯ್ತು ಈಗ? ಅವನು ಮಾತ್ರ ತಿರುಗಿಬಿತ್ತವನು. ಅಂಧತಮಸ್ಸು ಅಂತ ಹೇಳಬೇಡಿ ಅಂತ ಕೇಳಿದರೆ ವ್ಯವಹಾರಿಕ ಅಂತ ಹೇಳಿದ್ಮೇಲೆ ನೀನೇನಂತೆ? ಬ್ರಹ್ಮನಿಗೆ ಅಜ್ಞಾನ ಹೇಳ್ತೀಯ, ದೋಷ ಬಂತಲ್ಲ ಅಂದ್ರೆ ವ್ಯವಹಾರಿಕ ಅಂತೀಯ. ನಿನ್ನ ತಮಸ್ಸು ಅಂತೇವೆ, ದೋಷ ಬಂತು ಅಂದರೆ ವ್ಯವಹಾರಿಕ ಅಂತ ಹೇಳ್ಕೋ, ಸಮಾಧಾನ ಆಗುತ್ತಲ್ಲ ನಿಮ್ಗೆ. ಸಾಕಷ್ಟೇ. ಅಂಧಂತಮೋಪ್ಯಲಂಕಾರೋ ನಿತ್ಯ ದುಃಖಂ ಶಿರೋಮಣಿ ಸ್ಯಾದಿತಿ ವರ್ತತೆ ಅಧಿಗತ ಮಹಾವಾಕ್ಯಶ್ಚ ಇತಿ ಶೇಷ. ಸ್ಯಾದಿತಿ ವರ್ತತೆ ಅಧಿಗತ ಮಹಾವಾಕ್ಯಶ್ಚ ಇತಿ ಶೇಷ. ಒಂದು ಪದ ಸೇರಿಸ್ಕೋಬೇಕು. ಏನಂತ ಮಹಾವಾಕ್ಯಗಳು ಅಂತಿದೆಯಲ್ಲ ಐದು, ಆದರೆ ಓದಿದ್ರು ಕೂಡ ಈ ಪ್ರಯೋಜನ ಆಗಲಿಲ್ಲ ನನಗೆ, ಅನರ್ಥವೇ ಆಯಿತು. ಅನೇನ ಪರಬ್ರಹ್ಮಣೋ ಅಜ್ಞಾನಂ ಅಂಗೀಕುರುವಾಣಾಂ ಇದಂ ಫಲಂ ಭವತಿ ಇತಿ ಸೂಚಿತಂ ಭವತಿ. ಹಿಂದೆ ರೀತಿ ಏನು ಹೇಳಿದಾಗ ಆಯ್ತು ಆಚಾರ್ಯರು ಅಂದರೆ, ಬ್ರಹ್ಮನಿಗೆ ಅಜ್ಞಾನ ಹೇಳೋದಾದ್ರೆ ನಿನಗೆ ಅಂಧತಮಸ್ ಗ್ಯಾರಂಟಿ ಆಗುತ್ತೆ ಅಂತ ಅರ್ಥ. ನಮಗೆ ದ್ವೈತದಲ್ಲಿ ದ್ವೈತದ ಪ್ರಕಾರ ಅಂಧತಮಸ್ ಅಂತ ಹೇಳೋಗಿಲ್ಲ ಅವರು, ಅದು ನೆನಪಿರಲಿ. ವೆರಿ ಇಂಪಾರ್ಟೆಂಟ್. ದ್ವೈತಕ್ಕೂ ಅದ್ವೈತಕ್ಕೂ ಕೂಡ ಇಬ್ಬರು ಭಾರಿ ಗಲಾಟೆ ನಡೆದೇ ಅಂತ ತಿಳ್ಕೊಂಬೋಣ. ಈಗ ಒಬ್ರು ಕನ್ಫ್ಯೂಷನ್ ಬಂದಿದೆ ಒಬ್ಬನಿಗೆ, ವಿಚಾರ ಮಾಡೋ ಸಾಮರ್ಥ್ಯ ಇಲ್ಲ ಅವನಿಗೊಂದು, ಯಾವ ಸುಲಭವಾದ ಉಪಾಯವನ್ನು ಹೇಳ್ತಾರೆ ವಾದಿರಾಜ ಸ್ವಾಮಿ ಬರೀತಾರೆ ಯುಕ್ತಿ ಮಲ್ಲಿಕಾದಲ್ಲಿ. ಏನಂತ, ದ್ವೈತ ಒಪ್ಪಬೇಕು ಅದ್ವೈತ ಒಪ್ಪು, ಇಬ್ಬರು ಗಲಾಟೆ ಮಾಡ್ತಾ ಇದ್ದಾರೆ. ನಾವೇನು ಮಾಡ್ಬೇಕು? ನಾವೀಗ ಯಾವುದು ಸೇಫ್ ಅಂತ ಕೇಳಬೇಕೀಗ. ನಾವು ಹೇಳ್ತೇವೆ ಅದ್ವೈತ ಒಪ್ಪೋದ್ರಿಂದ ಅಂಧಂತಮಸ್ ಆಗುತ್ತೆ ಅಂತ ಹೇಳ್ತೇವೆ ನಾವು. ಅವನು ಕೇಳ್ಬೇಕು ಅಂಧಂತಮಸ್ ಆಗತ್ತೆ ಅಂತ ಕೇಳ್ಬೇಕು ಅವ್ರನ್ನ. ಅದ್ವೈತ ಒಪ್ಪರು ಅವ್ರು ಹೇಳ್ತಾರೆ, ಇಲ್ಲ ದ್ವೈತದಿಂದಲೂ ಮೋಕ್ಷ ಆಗುತ್ತೆ, ಡಿಲೇ ಆಗುತ್ತೆ ಅಷ್ಟೇ. ಏನು ಪ್ರಾಬ್ಲಮ್ ಅದರಿಂದ ನಮಗೆ? ಏನೇನು ಪ್ರಾಬ್ಲಮ್ ಇದೆ? ದ್ವೈತ ಒಪ್ಪಿದ್ರಿಂದ ಏನೇನು? ನೋ ರಿಸ್ಕ್ ಅಟ್ ಆಲ್. ನಮಗೆ ಅಂಧಂತಮಸ್ ಆಗೋ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ಇದೇನು ಅನರ್ಥ ಆಗೋ ಚಾನ್ಸೇ ಇಲ್ಲ. ಹಬ್ಬಬ್ಬ ಅಂದ್ರೆ ಏನು ಹೇಳ್ಬೇಕು ನೀವು? ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ, ಏನು ದೊಡ್ಡ ವಿಚಾರ ಅಲ್ಲ ಅದು. ಇಲ್ಲ ಅವ್ರ ಅನರ್ಥ ಇದೆ. ಈಗ ಈ ತಾಯಿ ರೌಂಡ್ ಅಬೌಟ್ ರೂಟ್ ಅಂತ ಹೇಳ್ತಾರೆ, ಇನ್ನೊಬ್ಬನು ಡೇಂಜರಸ್ ರೂಟ್ ಅಂತಾರೆ. ಯಾವ್ದಕ್ಕೆ ಹೋಗ್ತೀನಿ ಅವಾಗ? ರೌಂಡ್ ಅಬೌಟ್ ರೂಟ್ ಪರವಾಗಿ ಅವ್ರ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ. ನಮ್ಮ ಪ್ರಕಾರ ಅವ್ರದ್ದು ರೂಟೇ ಅಲ್ಲ, ನಿಜವಾದ ರೂಟ್ ಇದು ಒಂದೇನೆ. ಅಂದಮೇಲೆ ಇನ್ನು ಯೋಚನೆ ಮಾಡೋ ಕಾರಣನೇ ಇಲ್ಲ. ಇದೆಲ್ಲ ಅರ್ಥ ಆಗಿಬಿಟ್ರೆ ಅಷ್ಟೆಲ್ಲ ಹೇಳಿದ್ರೆ ಯಾಕೆ ದ್ವೈತ ಖಂಡನೆ ಮಾಡ್ಬೇಕು ಅವರಾಗಿದ್ರೆ? ಹೋದಲ್ಲ, ದ್ವೈತದಿಂದ ನಿಮಗೆ ಡೇಂಜರ್ ಇಲ್ಲ ಅಂದಮೇಲೆ ಯಾಕೆ ಖಂಡನೆ ಮಾಡ್ಬೇಕು ಅದಕ್ಕೆ? ಬಿಟ್ಬಿಡು, ನೀವು ವಿನಾ ಕಾರಣ ವಾದ ನಡೆದಿದೆ ಅಷ್ಟೇ. ಅವ್ರು ನಮ್ಮ ನಾವು ಮಾತ್ರ ಮಾಡೋ ಸರಿ, ಯಾತಕ್ಕೆ ಎಚ್ಚರಿಸ್ಬೇಕಾಗಿದೆ ನಾವೀಗ. ಅಲ್ಲಿ ಹೋದ್ರೆ ಹಾಳಾಗಿ ಹೋಗ್ತೀವಿ ಅಂತ ಹೇಳಬೇಕಾಗಿತ್ತು. ನಾವು ಖಂಡನೆ ಮಾಡೋದಕ್ಕೆ ಅರ್ಥ ಇದೆ, ನೀವು ಖಂಡನೆ ಮಾಡೋದಕ್ಕೆ ಅರ್ಥ ಇಲ್ಲ. ನೀವು ಸರಿಯಾಗಿ ಯೋಚನೆ ಮಾಡಿದರೆ ದ್ವೈತ ಮತದ ಹಿರಿಮೆ ಏನು ಅಂತ ತಿಳಿಯುತ್ತೆ. ಅನೇನ ಪರಬ್ರಹ್ಮಣು ಅಜ್ಞಾನ ಅಂಗೀಕುರುವಾಣ ಇದ ಫಲಭವತಿ ಸೂಚಿತ. ಯಾರು ಪರಬ್ರಹ್ಮನಿಗೆ ಅಜ್ಞಾನ ಒಪ್ತಾರಲ್ಲ, ಅದ್ರ ಕೊನೆಗೆ ಅಂಧಂತಮಸ್ಸೆ ಗತಿಯಾಗುತ್ತೆ. ಯಾವಾಗಲೂ ದೇವರನ್ನು ಹೇಗೆ ಉಪಾಸನೆ ಮಾಡ್ತೇವಲ್ಲ ಅಂತ ಫಲ ನಮಗೆ ಬರುತ್ತೆ. ಇದೇನು ಗುಣಪೂರ್ಣ ಗುಣಪೂರ್ಣ ಅಂತ ಉಪಾಸನೆ ಮಾಡಿದಾಗ ಏನಾಗುತ್ತೆ? ನಮಗೆ ಒಳ್ಳೆ ಗುಣಗಳು ಬರುತ್ತೆ. ದೇವರನ್ನ ದೋಷ ದೂರ ಅಂತ ಹೇಳಿದಾಗ ನಮಗೇನಾಗುತ್ತೆ? ದೋಷ ದೂರ ಆಗುತ್ತೆ, ನಮ್ಮ ದೋಷ ದೂರ ಆಗುತ್ತೆ. ದೋಷ ದೂರ ಅಂತ ಉಪಾಸನೆ ಮಾಡಿದಾಗ, ದೋಷ ಅಂತ ಉಪಾಸನೆ ಮಾಡಿದಾಗ ಏನಾಗುತ್ತಾಗ? ದೋಷ ಬರ್ತದೆ. ನಿರ್ಗುಣ ಅಂತ ಉಪಾಸನೆ ಮಾಡಿದಾಗ ಏನಾಗುತ್ತಾಗ? ಇರೋ ಗುಣನೂ ಹೋಗ್ಬಿಡುತ್ತಾಗ. ಅದಕ್ಕೋಸ್ಕರ ನೀನು ಬ್ರಹ್ಮನಿಗೆ ಅಜ್ಞಾನ ಅಜ್ಞಾನ ಅಂತ ಉಪಾಸನೆ ಮಾಡಿದರೆ ಕೊನೆಗೇನು ಸಿಗುತ್ತೆ ನಿನಗೆ? ಅಂಧತಮಸ್ಸೆ ಸಿಗುತ್ತೆ. ಅದು ವೇದದೇ ಮಾತು, ಯಥಾಯಥಾ ಉಪಾಸತೆ ತಥೈವ ಭವತಿ ಅಂತ ಹೇಳ್ಬಿಟ್ಟಿದ್ದ. ಉಪಾಸನೆ ತಕ್ಕಂತೆ ಫಲ. ಸರಿ, ಉಪಾಸನೆ ಮಾಡಬೇಕು. ಏನೋ ಅದು ಹೇಳಿದಲ್ಲ ಕೊನೆ, ಎಂತ ಅವ್ರ ಪ್ರಕಾರ ಬ್ರಹ್ಮ ಅಂದ್ರೆ ಯಾರು? ನಿರ್ಗುಣ, ಅಜ್ಞಾನಕ್ಕೆ ಒಳಸಿ ಆಗೋ ಬ್ರಹ್ಮ. ಅದಾಗೇನು ಉಪಯೋಗ ಅದರಿಂದ? ಅರ್ಥ ಆಯ್ತಾ? ಅಲ್ಲ, ಈಗಲೇ ಬ್ರಹ್ಮನ ಆಗಿಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಸರಿ ಆಗಿದೆ, ಬ್ರಹ್ಮನ ಎಫೆಕ್ಟ್ ತೋರಿಸಾಗಿದೆ. ನೀನು ಬಿಸಿ ಅಂತ ಹೇಳಿದ ಮೇಲೆ ಸುಡಬೇಕದು. ಅಗ್ನಿ ಅಂತ ಹೇಳಿದ್ರೆ ಗುಣ ಏನು? ಅಗ್ನಿಗೇನು ಗುಣ ಇದೆ? ಸುಡ ಗುಣ ಇದೆ. ದೇವರಿಗೇನು ಗುಣ ಇದೆ? ಪೂರ್ಣತ್ವ ಇದೆ. ಪೂರ್ಣತ್ವ ತೋರಿಸು, ಒಪ್ಕೊಂಡ್ಬಿಡ್ತೇವೆ ಅಷ್ಟೇ. ಅರ್ಥ ಆಯ್ತಾ? ಈಗ ಪೂರ್ಣತ್ವ ತೋರಿಸ್ಬೇಕು. ಪೂರ್ಣತ್ವ ತೋರಿಸ್ತೇ ಹೋದ್ರೆ ಮಾತಿಗೇನಿಲ್ಲ, ಅರ್ಥ ಇಲ್ಲ. ಅದೇ ಅವ್ರ ಬ್ರಹ್ಮ ಅದು ಗಾನ್ ಅಂತ ಅರ್ಥ. ಅವ್ರ ಬ್ರಹ್ಮ ಡೆಡ್ ಬ್ರಹ್ಮ. ಬ್ರಹ್ಮನಾಗೋದ್ರೆ ಟೋಟಲಿ ಸಾಯೋದು. ಅದೇ ಅಂದಂತ ವಸ್ತು ಅಂತ ಕರೆಯೋದು. ಹೇಳಾಗಿಲ್ಲೇ ಇಲ್ಲ ಅವರು. ಎಷ್ಟು ಆಭಾಸ ಅದನ್ನ ಅದೇ ಅದಕ್ಕೆ ಹೇಳ್ತಾರೆ. ಇದು ತಿಳಿದವ್ರು ಹೇಗೆ ಒಪ್ತಾರೆ ಇದನ್ನ? ಏನ ಹೌದು, ಅವ್ರು ಬ್ರಹ್ಮನಾಗಿದ್ದಾರೆ ಸತ್ತೋಗಿದ್ದಾರೆ ಅಂತ ಅರ್ಥ. ಬ್ರಹ್ಮ ಬ್ರಹ್ಮನಾದ್ರು ಬ್ರಹ್ಮೈಕ್ಯ ಸತ್ತೋದ್ರು ಪಾಪ ಅಂತಾರಪ್ಪ. ಅಯ್ಯೋ ಬ್ರಹ್ಮೈಕ್ಯ ಬಂದ್ಬಿಟ್ರೆ ಪಾಪ ಅಂದ್ರೆ ಹಾಗೋ ಹಾಗೆ. ಅತಃಪರೋ ಮಾತ್ರ ಏತಿ ಪೂರ್ವಶ್ರುತಿ ನಿದರ್ಶಿತ ಅನ್ಯಮೀಶಮಿತಿ ಶ್ರುತ್ಯ ಭಿನ್ನದೀಪ ದೃಶ್ಯಂ ಗತಃ ಭಿನ್ನತ್ವೇನ ಆತ್ಮಸಾದೃಶ್ಯದೋ ಯಥಾ ಇತಿ ಶ್ರುತೇ ಸದಾ. ಮುಂದುವರಿಸಿ ಮುಕ್ತಾಯ ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ ಯಾವ ದೋಷವಿಲ್ಲ ಅಂತ ಹೇಳೋದಕ್ಕೆ ಕೊನೆಯ ಮೂರು ಮಾತುಗಳು. ಅತಃಪರೋ ಮಾತ್ರ ಏತಿ ಪೂರ್ವಶ್ರುತಿ ನಿದರ್ಶಿತ ಅನ್ಯಮೀಶಮಿತಿ ಶ್ರುತ್ಯ ಭಿನ್ನತೀವ ದೃಶ್ಯಂ ಗತಃ ಭಿನ್ನತ್ವೇನ ಆತ್ಮಸಾದೃಶ್ಯದೋ ಯಥಾ ಇತಿ ಶ್ರುತೇ ಸದಾ. ಇದಿಷ್ಟು ನಮ್ಮ ಪಕ್ಷ ಇದು. ಅತೈತಿ ಅದ್ವೈತ ಪಕ್ಷೆ ಅಧಿಕಾರ್ಯಾದ್ಯ ಅಸಂಭವಂ ಪರಾಮೃಶತಿ. ಅತಃ ನಿಮ್ಮ ಮತದಲ್ಲಿ ಅನುಬಂಧ ಚತುಷ್ಟಯ ಇಲ್ಲ ಅಂದಮೇಲೆ ಅರಾರಂಭಣೀಯವಾಯಿತು. ನಮ್ಮ ಮತ ಹಾಗಲ್ಲ, ಆರಂಭಣೀಯವಾಗುತ್ತೆ ಅಂತ ತೋರಿಸ್ತಾರೆ. ಅತ್ರ ಆದ್ಯ ಅರ್ಧ ಶ್ಲೋಕೇನ ಪರಮೇಶ್ವರ ಶಾಸ್ತ್ರಸ್ಯ ವಿಷಯೋ ದರ್ಶಿತಃ. ನಮ್ಮ ಪ್ರಕಾರ ಯಾರಪ್ಪ ಶಾಸ್ತ್ರಕ್ಕೆ ವಿಷಯ ಅಂದರೆ? ದೇವ್ರ ವಿಷಯ ನಮ್ಮ ಪ್ರಕಾರ. ಎಂಥ ದೇವರು ಅಂತ ಹೇಳಿದರೆ, ಪರೋ ಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಂ ಅನ್ವಷ್ಟುವಂತಿ. ಅದಿಷ್ಟೇ ಕೊಟ್ಟು ಮಾಡಿದ್ದು, ಪರೋ ಮಾತ್ರಯ ಇಷ್ಟೇ. ಪರೋ ಮುಂದಿನ ವಾಕ್ಯ ಏನದಕ್ಕೆ? ಪರೋ ಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಂ ಅನ್ವಷ್ಟುವಂತಿ. ತತ್ವೋದ್ಯೋತದೊಳಗೆ ತತ್ವ ನಿರ್ಣಯದೊಳಗೆ ಪೂರ್ತಿ ಕೊಟ್ಟು ಮಾಡ್ತಾರೆ. ವೇದವಾಗಿ ಋಗ್ವೇದದ ವಾಕ್ಯ ಅದು. ಅದೇನಂತ ಅರ್ಥ ಅದಕ್ಕೆ? ಪರೋ ಮಾತ್ರಯ ತನ್ವಾವೃಧಾನ ಮಾತ್ರಯ ಪರಹ. ಮಾತ್ರಗಳಂದ್ರೆ ಪಂಚಭೂತಗಳ ಎಲ್ಲ ವಿಷಯಗಳು, ಶಬ್ದಾದಿಗಳು. ಅದು ಪ್ರಾಕೃತ ದೇಹದಿಂದ ಮೇಲಿರೋನು ಅಭೋ ಪ್ರಾಕೃತ ದೇಹ. ತನ್ವಾ ಅಂಥ ದೇಹದಿಂದ ನೀನು ವೃಧಾನ, ಸರ್ವತ್ರ ವ್ಯಾಪ್ತನಾದವನು. ನತೇ ಮಹಿತ್ವಂ ಅನ್ವಷ್ಟುವಂತಿ ಪರಮಾತ್ಮ, ನಿನ್ನ ಮಹಿಮೆಯನ್ನು ಯಾರು ಹೊಂದಲಿಕ್ಕಾಗೋದಿಲ್ಲ. ಎಷ್ಟು ಸುಲಭ, ದೇವರ ಮಹಿಮೆ ಹೊಂದಲಿಕ್ಕೆ ಯಾರ್ಯಾರು ಸಾಧ್ಯ ಇದೆಯಾ? ಸಾಧ್ಯವೇ. ಆಕಾಶದ ಕೊನೆ ಕಂಡವರು ಅಂತ ಯಾರು ಹೇಳಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ದೇವರು ಮಹಿಮೆ ಹೇಳ್ತಕ್ಕಂಥ ಮಾತು ಋಗ್ವೇದದಲ್ಲಿ ವಿಷ್ಣು ಸೂಕ್ತ. ನತೇ ವಿಷ್ಣು ಜಾಯಮಾನೋ ನ ಜಾತಃ ಅಂತ ಇದೆಲ್ಲ ಮಾತಿನಲ್ಲಿ ಹೇಳ್ತಾರೆ. ಪರೋ ಮಾತ್ರಯ ತನ್ವಾವೃಧಾನ ನತೇ ಮಹಿತ್ವಂ ಅನ್ವಷ್ಣುವಂತಿ. ಅನ್ಯಮೀಶಮಿತಿ ಶ್ರುತ್ಯ. ಮತ್ತಿನ್ನೊಂದು ವಾಕ್ಯ ಇದೆ, ಅನ್ಯಮೀಶಂ. ದೇವರನ್ನು ಏನಂತ ತಿಳ್ಕೋಬೇಕಂತೆ? ಅನ್ಯ ಅಂತ ತಿಳ್ಕೋ, ಭೇದ ಭಿನ್ನ ಅಂತ ತಿಳ್ಕೊಂಡ್ರೆ ಮಾತ್ರ ಉಪಯೋಗ, ಇಲ್ಲ ಹೋದರೆ ಸಾಧ್ಯ ಇಲ್ಲ. ಎರಡನೇ ಮಾತು, ದೇವರನ್ನು ಉಪಾಸನೆ ಮಾಡಬೇಕಾದ್ರೆ ಗುಣಪೂರ್ಣ ಅಂತ ಮಾಡಬೇಕು ಫಸ್ಟು. ಎರಡನೇದಾಗಿ ಭಿನ್ನ ಅಂತ ಉಪಾಸನೆ ಮಾಡಬೇಕು. ಎರಡು, ಭಿನ್ನ ಜೀವ ದೃಶ್ಯಂ ಗತಃ. ಜೀವರಿಂದ ಭಿನ್ನ ಅಂತಕ್ಕಂಥ ಜ್ಞಾನಕ್ಕೆ ವಿಷಯನಾದ ಭಿನ್ನತ್ವೇನ ಆತ್ಮ ಸಾದೃಶ್ಯದ ಅಂತ ದೇವ್ರನ್ನ ಉಪಾಸನೆ ಮಾಡಿ ಏನು ಮಾಡ್ತಾನೆ ಗೊತ್ತಾ? ತನ್ನ ಸಾದೃಶ್ಯವನ್ನು ದೇವರು ಕೊಡ್ತಾನೆ. ಎಂಥ ಸಾದೃಶ್ಯ ಅದು? ನಿರ್ದುಃಖತ್ವ. ಮತ್ತೆ ದುಃಖನೇ ಇಲ್ಲ, ಮೋಕ್ಷಕ್ಕೆ ಕಳ್ಕೊಂಡು ಹೋದ್ಮೇಲೆ ಏನಿಲ್ಲ ಅವನಿಗೆ, ದುಃಖ ತಪ್ಪಿ ಹೋಗ್ತಾನೆ. ಆ ರೀತಿ ಮಾಡ್ತಾನೆ. ಇದೆಲ್ಲ ಅದಕ್ಕೇನು ಆಧಾರ ಅಂದರೆ, ಯದಾ ಇತಿ ಶ್ರುತೇ ಸದಾ ಯದಾ ಪಶ್ಯ ಪಶ್ಯತೆ ರುಗ್ಮ ವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಎಲ್ಲ ವೇದವಾಕ್ಯಗಳು, ಪರೋ ಮಾತ್ರಯ ಒಂದು, ಅನ್ಯಮೀಶಂ ಒಂದು, ಯದಾ ಪಶ್ಯ ಪಶ್ಯತೆ ಒಂದು. ಈ ಮೂರು ಶ್ರುತಿಗಳಲ್ಲಿ ಸ್ಪಷ್ಟ ಏನು ಬಂದಿದೆ ಅಲ್ಲಿ? ದ್ವೈತ, ಅದರ ಉಪಾಸನೆಯ ಫಲ, ದೇವರು ಎಷ್ಟು ದೊಡ್ಡವನು ಅನ್ನೋ ವಿಚಾರ ಬಂದಿರೋದ್ರಿಂದ ನಮ್ಮ ಮತದಲ್ಲಿ ಏನಿಲ್ಲ, ಅಧಿಕಾರ್ಯಾದಿಗಳ ಅಭಾವ ಪ್ರಶ್ನೆ ಬರೋದಿಲ್ಲ. ಆದ್ರಿಂದಾಗಿನೇ ದ್ವೈತ ಶಾಸ್ತ್ರಕ್ಕೆ ಏನು ಬಂತು? ಆರಂಭಣೀಯತ್ವ ಬಂತು. ಅದ್ವೈತ ಶಾಸ್ತ್ರಕ್ಕೆ ಏನು ಹೋಯಿತು? ಅರಾರಂಭಣೀಯತ್ವ ಬಂತು ಅಷ್ಟೇ. ಸಾದೃಶ್ಯ ಅಂದ್ರೆ ಏನು? ಕೆತ್ತಿ ದುಃಖ ನಿವೃತ್ತಿ, ಅದು ಸಾದೃಶ್ಯ. ಎಂದೆಂದೂ ದೇವರಿಗೆ ದುಃಖ ಇಲ್ಲ. ಮುಕ್ತನಾದ್ಮೇಲೆ ಜೀವನಿಗೇನಿಲ್ಲ, ದುಃಖ ಇಲ್ಲ. ಸುಖದಲ್ಲಿ ತಾರತಮ್ಯ ಇದೆ, ಆದ್ರೆ ದುಃಖ ಇಲ್ಲ ಅನ್ನೋದು ಕಾಮನ್ ಫ್ಯಾಕ್ಟ್. ಕೆಲಸ ಇದ್ರೆ ಕೆಲಸ ಸಿಕ್ಬಿಡ್ತು, ಕೆಲಸ ಸಿಕ್ಕಮೇಲೆ ಏನಲ್ಲ, ನಿರುದ್ಯೋಗಿ ಅಂತ ಕರಿಬಾರ್ದು ಅವನು. ಅಷ್ಟೇ ಅಷ್ಟೇ ಕಾಮನ್. ಕ್ಲಾಸ್ ಒನ್ ಆಫೀಸರು ನಿರುದ್ಯೋಗಿ ಅಲ್ಲ, ಕ್ಲಾಸ್ ಫೋರ್ ಅವರು ನಿರುದ್ಯೋಗಿ ಅಲ್ಲ. ನಿರುದ್ಯೋಗ ನಿವೃತ್ತಿ ಎಂಬುದು ಏನಾಯ್ತು? ಈಗ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಗೊತ್ತಾಯ್ತಾ? ಪರಮಾತ್ಮ ದುಃಖ ಇಲ್ಲ ಅಂಬೋದು ಏನಿದೆಯಲ್ಲ, ಮುಕ್ತರಿಗೆ ಏನಾಗುತ್ತೆ? ಅದು ಬಂದು ಬಿಡುತ್ತೆ. ದೇರ್ ಫೋರ್ ಸಾಮ್ಯ ಅಂದ್ರೆ ಅದೇನು? ಅಲ್ಲಿ ಇನ್ನೊಂದು ಸಾಮ್ಯ ಬರೋದಿಲ್ಲ. ಇನ್ನೊಂದು ಸಾಮ್ಯ ಯಾವುದದು? ಕೆಲಸ ಸಿಕ್ತು ಅಂತಷ್ಟು ಎಲ್ಲರೂ ಏ ಸಂಸ್ಥರ ಆಗಿಬಿಡ್ತಾರಾ? ಎಲ್ಲರೂ ಕ್ಲಾಸ್ ಒನ್ ಆಗ್ತಾರ? ಆಗೋದಿಲ್ಲ. ಅದೇ ರೀತಿ ಬ್ರಹ್ಮ ಆಗೋಕ್ಕೆ ಸಾಧ್ಯ ಇಲ್ಲ. ಇಷ್ಟೇ. ಅತ ಇತಿ ಇದು ಅದ್ವೈತ ಪಕ್ಷೇ ಅಧಿಕಾರ್ಯಾದ್ಯ ಅಸಂಭವಂ ಪರಾಮೃಶತಿ. ಅತ್ರ ಆದ್ಯ ಅರ್ಧ ಶ್ಲೋಕೇನ ಪರಮೇಶ್ವರ ಶಾಸ್ತ್ರಸ್ಯ ವಿಷಯೋ ದರ್ಶಿತ. ಮೊದಲನೇ ಅರ್ಧ ಶ್ಲೋಕದಿಂದ ಪರಮಾತ್ಮನೇ ನಮ್ಮ ಶಾಸ್ತ್ರಕ್ಕೆ ವಿಷಯ. ಸಚ ಈಶ್ವರ ಪದಾದೇವ ವಿದಿತಃ. ಅದು ಈಶ್ವರನ ಪದ ಇದೆ, ಅದಕ್ಕೋಸ್ಕರ ಅನ್ಯಮೀಶಂ ಇತ್ಯಾದಿ ಈಶ್ವರನ ಪದ ಇದೆ, ಅದನ್ನು ಮತ್ತೆ ಹೇಳೋ ಕಾರಣ ಇಲ್ಲ. ಇತ್ಯತ ಉಕ್ತಂ ಪರವ ಮಾತ್ರೆಯ ಇತಿ, ಪರವ ಮಾತ್ರೆಯ ಅಂತ ಹೇಳಿದ್ರಿಂದ ಈಶ್ವರ ಸತ್ತಾ ಮಾತ್ರಷ್ಟೇ ಕಥಂಚಿತ್ ಅಧಿಗತತ್ವೇಪಿ ತಸ್ಯ ಅಪರಿಮಿತ ಅಪರಿಮಿತ ಗುಣಾಕರತೆಯ ಶ್ರುತಿ ನಿದರ್ಶಿತಸ್ಯ ತಥಾ ಅನವಗಮ ಸಾಮಾನ್ಯತೋ ವಿಶೇಷತಸ್ಯ ತದವಗಮಾರ್ಥಂ ಶಾಸ್ತ್ರಮಿತಿ. ಅಲ್ರಿ, ಶಾಸ್ತ್ರ ದೇವರು ಅಂತ ಹೇಳಿಬಿಡ್ಲಿ ಸಾಕು, ಮುಂದೆಲ್ಲ ಅಷ್ಟೊಂದು ಗ್ರಂಥ ಯಾಕೆ ಹೇಳಬೇಕು ಅಂದರೆ ಆತನ ಮಹಿಮೆ ಹೇಳೋದಕ್ಕೋಸ್ಕರ ಹೊರಟಿದೆ. ದೇವರನ್ನು ಗೊತ್ತಾಗಲಿಕ್ಕೆ ಸ್ವಲ್ಪ ಓದಿಬಿಟ್ರೆ ಸಾಕು, ದೇವ್ರ ಮಹಿಮೆ ವಿಶೇಷ ಗೊತ್ತಾಗಲಿಕ್ಕೆ ಏನು ಬೇಕೋ ತುಂಬ ತಿಳ್ಕೊಬೇಕು ಅಷ್ಟೇ. ಒಂದು ಸ್ವಲ್ಪ ಭಾರಿ ವಿಚಾರ ಚೂರು ಹಾಕಿಬಿಡ್ತಾನೆ, ಅವನ ಸಿಟ್ಟು ಬಂದ್ಬಿಡ್ತಾನೆ, ಎಷ್ಟೋ ಸರ್ ಚೂರು ಹಾಕಿದ್ರೆ ಏನು ಮಾಡಿಬಿಡ್ತಾನ ಅವನು, ಏನು ರೀ ಅಷ್ಟು ಒಳ್ಳೇದು ಮತ್ತೆ ಹಾಕಲೇ ಇಲ್ಲ ಅವರು, ಅಂಥವ್ರು ಹಾಕಬೇಕಾಗಿತ್ತು ದಾರಿ ಶುರು ಮಾಡಿಬಿಡ್ತಾರೆ ಬನ್ನಿ, ಅಂಥವ್ರು ಹಾಕಬೇಕಾಗಿತ್ತು ಅದಕ್ಕೆ ತೋರಿಸಿ ಬಿಟ್ಬಿಟ್ರು ಅಂತ ಹೇಳ್ತಾರಲ್ಲ. ದೇವ್ರ ವಿಷಯ ಸ್ವಲ್ಪ ಹೇಳಿಬಿಟ್ಟು ಏನಾಗುತ್ತೆ ನಮಗಾಗ ಅತೃಪ್ತಿ ಆಗುತ್ತೆ. ಅದು ದೇವ್ರ ಮೇಲೆ ತುಂಬ ಹೇಳೋದಕ್ಕೋಸ್ಕರ ಏನು ಮಾಡಿಬಿಟ್ಟಿದ್ದಾರೆ, ಎಲ್ಲ ಶಾಸ್ತ್ರಗ್ರಂಥ ಹೊರಟಿರೋದು ಯಾತಕ್ಕೋಸ್ಕರ, ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯತೆ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸನ. ದೇವ್ರ ಮಹಿಮೆ ಹೇಳೋದಕ್ಕೆ ಹೊರಟಿರೋದು, ಅಷ್ಟು ಹೇಳಿದ್ರೆ ಬೋರ್ ಆಗೋದಿಲ್ಲ ಅಂತ ಕೇಳಿದರೆ, ಬೇಕಾದ ವಿಷಯ ಎಷ್ಟಾಕಿದ್ರು ಏನಾಗಲಿ ನಮಗೆ ಬೋರ್ ಆಗೋದೇ ಇಲ್ಲ. ದೋಷ ಇರೋ ಪದಾರ್ಥ ನೋಡಿದಾಗ ಬೋರ್ ಆಗುತ್ತೆ, ಕೆಟ್ಟ ದೋಷ ಇರೋ ಪದಾರ್ಥ ಮತ್ತೆ ಕೆಟ್ಟ ದೃಶ್ಯ ನೋಡುತ್ತೆ, ಕಣ್ಣು ಮುಚ್ಕೊಂಡ್ಬಿಡ್ತಾನೆ, ಅದಕ್ಕೆ ನೋಡೋಕ್ಕಾಗೋದಿಲ್ಲ. ಅವ್ರಿಗೆ ಒಳ್ಳೆ ವಸ್ತು ಕಂಡ್ರೆ ಅಡ್ಡಾರ ನಿಂತ ತಳ್ತಾನೆ, ಅವ್ರು ಅಡ್ಡ ನಿಂತವ್ರು, ಏ ಅಡ್ಡಾಗಿ ಬರ್ತದೆ ಸರಿ ಅಂತ ಹೇಳ್ತಾನೆ, ಅದಕ್ಕೆ ನೋಡಬೇಕಾಗಿದೆ ಅವ್ರು, ಅರ್ಥ ಆಯ್ತಾ? ಸೊ ನೋಡಬೇಕಾದ ವಸ್ತುವನ್ನು ನೋಡೋದಕ್ಕೆ ಕುತೂಹಲ ಇರುತ್ತೆ, ನೋಡಬಾರ್ದು ನೋಡೋಕ್ಕೆ ಅಸಹ್ಯ ಪಡ್ತಾರೆ ಮನುಷ್ಯ. ದೇವರು ಎಂಥವನು ಅಂತ ಕೇಳಿದರೆ ಸಾಕ್ಷಾತ್ ಮನ್ಮಥ ಮನ್ಮಥಃ. ಎಷ್ಟು ಸರ್ತ್ ಕೇಳಿದ್ರೆ ಏನಾಗೋದಿಲ್ಲ, ಸಾಕು ಅನಿಸ್ತದೆ. ಎಷ್ಟು ಸರ್ತ್ ನೋಡಿದ್ರೆ ಏನು ಅನಿಸೋದಿಲ್ಲ ನೋಡ್ಬೋದು. ಇವತ್ತು ಯಾರು ತಿರುಪತಿಗೆ ಹೋಗಿರ್ತಾರೆ, ದರ್ಶನ ಮಾಡ್ಕೊಂಡು ಬರ್ತಿರ್ತಾರೆ ಹೊರಗೆ, ನಮಗೊಂದು ಟಿಕೆಟ್ ಇದೆ ಬರ್ತೀರಾ ಅಂತ ಕೇಳ್ತಾರೆ ಯಾರು, ಏ ದರ್ಶನ ಆಯ್ತು ಏ ನಡಿ ಮತ್ತೆ ಹೊರಟ್ಬಿಡ್ತಾರೆ ಆಗಲೇ, ಎಷ್ಟು ಹಸಿವಿ ಆಗಿದ್ದರೆ ಏನು ಮಾಡ್ತಾರೆ ಮತ್ತೆ, ಏ ನಿನ್ನೊಮ್ಮೆ ಹೋಗ್ತೇನೆ ಅಂತಾರೆ, ಯಾತಕ್ಕೆ ಅಂತ ಚಾನ್ಸ್ ಇದ್ಬೋದು. ಅದು ಏನಿಲ್ಲ, ಅಲ್ಲಿ ಬಾಗಿಲಲ್ಲಿ ನಿಂತಿದ್ದಾನೆ, ಕ್ಯೂನೋ ಬರೋದೇ ಸಿಟಿ ಕೂಡ ಇಲ್ಲ, ನಷ್ಟ ಹೋಗೋದನ್ಬಿಟ್ರೆ ಅಷ್ಟು ಖುಷಿಯಾಗ್ಬಿಡುತ್ತೆ ಗೊತ್ತಾನೆ. ಈಗ ನೋಡಿದ್ದೀನಿ ಬಿಡ ಎಷ್ಟು ಸತ್ತು ನೋಡೋದು ಅಂತ ಯಾರು ಅಂತಾರೆ ನಿಮಗೆ, ಏನು ಮಾಡೋ ಅನ್ನೋದಿಲ್ಲ. ಆದರೆ ಇದು ನಾವು ವಿಗ್ರಹ ನೋಡಲಿಕ್ಕೆ ಎಷ್ಟು ಮಾಡೋದಾದ್ರೆ ದೇವ್ರು ನೋಡ್ಬೇಕಾದ್ರೆ ಏನು ಮಾಡ್ತಾರೆ, ದೇವ್ರ ವಿಷಯ ಕೇಳೋಕ್ಕೆ ದೇವ್ರ ಮಹಿಮೆ ಕೇಳೋದಕ್ಕೆ ಮನುಷ್ಯ ಏನು ಮಾಡೋದಿಲ್ಲ, ತಿಳುವಳಿಕೆ ಇದ್ದವನೆಂದು ಬೇಡ ಅಂತ ಹೇಳೋದಿಲ್ಲ. ಆದ್ದರಿಂದ ಎಲ್ಲ ಶಾಸ್ತ್ರ ಅದು ಹೊರಟಿದೆ. ಕೃತಿ ನಿದರ್ಶಿತಸ್ಯ ತಥಾ ಅನವಗಮಾತ್ ಸಾಮಾನ್ಯತೋ ವಿಶೇಷತಸ್ಯ ತತ್ ಅವಗಮಾರ್ಥಂ ಶಾಸ್ತ್ರಮಿತಿ. ಸಾಮಾನ್ಯತಃ ಅವಗಮ, ವಿಶೇಷತಃ ಅವಗಮ. ಮೊದಲು ಸಾಮಾನ್ಯ ತಿಳ್ಕೊಳ್ಳೋದು, ಆಮೇಲೆ ಸ್ಪೆಷಲ್ಲ ತಿಳ್ಕೊಡು. ದರ್ಶನ ಮಾಡಿರ್ತಾರೆ ಮತ್ತೆ ಹೇಳ್ತಾರೆ, ಇಲ್ಲ ನಿಜವಾದ ದರ್ಶನ ಹೊಸ ದರ್ಶನ ಇದೆ, ಮಹಾಭಿಷೇಕ ದರ್ಶನ ಇದೆ, ಮತ್ತೆ ಹೋಗ್ತಾನೆ ಪುನಃ. ಅದಕ್ಕೆ ದರ್ಶನ ವಿಶೇಷ, ಅಲಂಕಾರ ಮಾಡಿದಾಗ ಒಮ್ಮೆ ದರ್ಶನ, ಪೂರ್ವಭಾವಿ ವಿಶ್ವರೂಪ ದರ್ಶನ, ಅದೊಂದು ಸ್ಪೆಷಲ್. ದರ್ಶನ ಎಷ್ಟು ವೆರೈಟಿ ಇದೆಯಲ್ಲ, ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನ ಅಂತ ಇದ್ದೇ ಇದೆ. ದ್ವಿತೀಯಾರ್ಧೇನ ಅಧಿಕಾರಿ ದರ್ಶಿತ, ಎರಡನೇ ಪದದಲ್ಲಿ ಏನಿದೆ ಅಂದರೆ ಅಧಿಕಾರಿ, ಏನು ಅಧಿಕಾರಿ, ಅರ್ಹತೆ ಇರೋನು ಯಾರು? ಸಚ ಪರಮಾತ್ಮಾತ್ಮ ಕಶ್ಚಿತ್, ಪರಮಾತ್ಮಾತ್ಮಕನಾಗಬೇಕು. ಪರಮಾತ್ಮ ಆತ್ಮಕ ಅಂದ್ರೆ ಏನು? ಆತ್ಮ ಅಂದ್ರೆ ಸ್ವಾಮಿ, ಪರಮಾತ್ಮ ಮಮ ಸ್ವಾಮಿ ಅನುಸಂಧಾನ ಬಂದರೆ ಅವನು ಅಧಿಕಾರಿ ಆಗ್ತಾನೆ. ಯದ್ಯಪಿ ಅದ್ವೈತ ಪಕ್ಷೆ ಅಧಿಕಾರ್ಯಾದಿ ಅಸಂಭವಸ್ಯ ಉಕ್ತತ್ವಾತ್ ಭಿನ್ನ ಏವ ಅಧಿಕಾರಿ ಸಿದ್ಧ. ಅದ್ವೈತ ಪಕ್ಷದೊಳಗೆ ಅಧಿಕಾರ್ಯಾದಿಗಳನ್ನು ಇಲ್ಲ ಅಂತ ಹೇಳಿದ್ರಿಂದ ಅಧಿಕಾರಿ ಯಾವಾಗ ಏನಾಗಿರಬೇಕು? ಭಿನ್ನನಾಗಿರಬೇಕು. ಅಡಿಗೆ ಮತ್ತು ಊಟ ಮಾಡೋ ಒಂದೇ ಆಗಿಬಿಟ್ರೆ ಗತಿ ಏನು? ಅಡಿಗೆ ನಾನು ಬೇರೆ ಇರಬೇಕು, ಊಟ ಮಾಡೋನು ಬೇರೆ ಇರಬೇಕು. ಹೌದೇ ತಾನೆ? ಪರಮಾತ್ಮ ತಿಳಿಯೋ ಜೀವ ಅದು ಒಂದೇ ಆಗಿಬಿಡ್ತದೆ, ಎಷ್ಟು ಭಜಿತಿ ಆಗುತ್ತೆ ಅವರಿಗೆ. ಯಾವಾಗವೋ ಪ್ರದರ್ಶನ ಇದಂ ಸುತ್ತುದಾಹರಣ ವಿತ್ಯುಕ್ತಂ ಪ್ರತ್ಯಕ್ಷಾದಿ ಸಿದ್ಧೋ ಭೇದ. ಅದಕ್ಕೆ ಭಿನ್ನ ಏವ ಅಧಿಕಾರಿ ಸಿದ್ಧ, ಅಧಿಕಾರಿ ಭಿನ್ನನೇ ಆಗಿರಬೇಕು. ಅದು ನಮ್ಮ ಭಿನ್ನನೇ ಆಗಿದ್ದೇನೆ ಜೀವ ದೇವರಿಂದ. ತಥಾಪಿ ಪ್ರಾಕ್ ಪ್ರತ್ಯಕ್ಷಾದಿ ಸಿದ್ಧೋ ಭೇದ ಇತ್ಯುಕ್ತಂ ತತ್ರ ಪ್ರತ್ಯಕ್ಷಾನುಮಾನೇ ದರ್ಶಿತೆ. ಹಿಂದೆ ಪ್ರತ್ಯಕ್ಷಾದಿ ಸಿದ್ಧವಾದದ್ದು ಜೀವೇಶ್ವರ ಭೇದ ಅಂತ ಹೇಳಿದರು, ಪ್ರತ್ಯಕ್ಷ ಅನುಮಾನ ತೋರಿಸಿಕೊಟ್ಟಿದ್ರು ಆಗಲೇನೆ. ಆಗಮ ಪ್ರದರ್ಶನ ಇದಂ ಶ್ರುತ್ಯುದಾಹರಣ, ಆಗಮ ಕೊಟ್ಟಿದ್ರಿಂದ ಶ್ರುತಿಗಳು ಕೂಡ ಸ್ಪಷ್ಟ ಏನು ಹೇಳ್ತಾವೆ ಅಂತಾಯಿತು, ಭೇದನೇ ಹೇಳ್ತಾ ಇವೆ ಅಂತ ಪ್ರೂವ್ ಮಾಡಿದೆ. ಭಿನ್ನತ್ವೇನ ಇತ್ಯನೇನ ಪ್ರಯೋಜನಂ ದರ್ಶಿತಂ, ಭಿನ್ನತ್ವೇನ ತಿಳ್ಕೊಳ್ಳೋದು ಅಂತ ಹೇಳಿದ್ರಿಂದ ಶಾಸ್ತ್ರ ಓದ್ತಾ ಓದೋದಂತ ಏನಾಗುತ್ತೆ ಗೊತ್ತಾ ನಮಗೆ? ಏನಾಗುತ್ತೆ, ದೇವ್ರ ಭಿನ್ನಾವಧಿಯಿಂದ ಸ್ಪಷ್ಟ ಆಗ್ತಾ ಹೋಗುತ್ತೆ. ಜೀವೇಶ್ವರ ಭೇದ ಸಾಮಾನ್ಯತೆ ಮೊದಲು ಗೊತ್ತಿರುತ್ತೆ, ಶಾಸ್ತ್ರ ಓದಿದ ಏನು ಗೊತ್ತಾಗುತ್ತೆ, ಭಾರಿ ಗೊತ್ತಾಗಿಬಿಡುತ್ತೆ. ಇಬ್ಬರು ಭಕ್ತರು ಕೂತಿರ್ತಾರೆ, ಅದೇನು ಖುಷಿ ಅವ್ರಿಗೆ, ಮಾತಾಡ್ತಾ ಕೂತ್ಬಿಡ್ತಾರೆ, ಹಟ್ಟಿ ಹೊಡ್ಕೊಂಡು ಕೂತಿರ್ತಾನೆ, ಯಾರೋ ಬರ್ತಾರೆ, ಅದು ಯಾರು ಗೊತ್ತೇನಯ್ಯ ನೀನು ರಿಪೋರ್ಟ್ ಮಾಡಿ ಅವ್ರ ಆಫೀಸರ್ ಇವರು ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ, ತಪ್ಪನೆ ಕೆಳಗೆ ಕೂತ್ಬಿಡ್ತಾನೆ ಹೇಳಿದ್ಬಿಟ್ಟು. ಅದಕ್ಕೆ ಮತ್ತು ಬರೀ ಭಿನ್ನ ಗೊತ್ತಿತ್ತು ಅವನಿಗೆ, ಏನಂತ ಭಿನ್ನ ಗೊತ್ತ, ಉತ್ತಮ ಅಂತ ಗೊತ್ತಾಯ್ತು. ಈಗ ಇನ್ನು ಭಾರಿ ಉತ್ತಮ ಅಂತ ಗೊತ್ತಾಯ್ತು, ಏನು ಮಾಡ್ತಾನಾಗ ಭಕ್ತಿ ಜಾಸ್ತಿ ಆಗಿಬಿಡುತ್ತೆ. ಮೊದಲಿದ್ದದ್ದು ಪ್ರೀತಿ, ಬರೀ ಫ್ರೆಂಡ್ಶಿಪ್ ಇದ್ದದ್ದು ಏನಾಯ್ತಾಗ ಭಕ್ತಿಯ ಕನ್ವರ್ಟ್ ಆಗಿಬಿಡುತ್ತೆ. ದೇವ್ರ ಬಗ್ಗೆ ತಿಳಿತಾ ತಿಳಿತಾ ಹೋದಂತ ಏನಾಗುತ್ತೆ ಅಂತ ಕೇಳಿದರೆ ಭಕ್ತಿ ಜಾಸ್ತಿ ಆಗುತ್ತೆ. ದೇವ್ರು ಏನೋ ಅಂತ ತಿಳ್ಕೊಂಡಿರ್ತೇವೆ ನಾವು, ಆಮೇಲೆ ಏನಂತ ಗೊತ್ತಾಗುತ್ತೆ, ಅಬ್ಬ ತಿಳ್ಕೊಂಡಿದ್ದಕ್ಕೆ. ಅದಕ್ಕೆ ಅರ್ಜುನ ಗಾಬರಿ ಆಗಿಬಿಡ್ತಾ ಕೃಷ್ಣ ರೂಪ ನೋಡಿದ ಮೇಲೆ, ಕೃಷ್ಣ ಏನೇನು ತಿಳ್ಕೊಂಡ್ಬಿಟ್ಟಿದ್ದೆ ನಾನು. ಸಖೇತಿ ಮತ್ವ ಪ್ರಸವಂ ಯದುಕ್ತಂ, ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಏನೇನೋ ಮಾಡಿಬಿಟ್ಟೆ ಹೇ ಕೃಷ್ಣ ಅಂತಿದ್ದೆ, ಮೇಲೆ ಅವಿಹಾರ ಶಯ್ಯಾಸನ ಭೋಜನಾದಿಶು ಜೊತೆಗೆ ಊಟಕ್ಕೆ ಕೊಡ್ತಾ ಇದ್ದೆ, ಜೊತೆಗೆ ಓಡಾಡ್ತಿದ್ದೆ, ಎಲ್ಲ ಗಾಬರಿ ಆಗಿಬಿಟ್ಟಿದೆ, ನೆನೆಸ್ಕೊಂಡ್ಬಿಟ್ಟೆ ಎಲ್ಲ ಕೂಡ. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಯಾವುದೋ ಕಲ್ಲು ಅಂತ ತಿಳ್ಕೊಂಡು ಸಾರಿಗ್ರಾಮ ಅಂತ ಗೊತ್ತಾಗ ಎಷ್ಟು ಚೇಂಜ್ ಆಗುತ್ತೆ. ಯಾವುದೋ ಕಲ್ಲು ಅಂತ ತಿಳ್ಕೊಂಡು ಸಾರಿಗ್ರಾಮ, ಅದು ಸ್ಪೆಷಲ್ ಸಾರಿಗ್ರಾಮ, ಅದು ಯಾರು ದೊಡ್ಡವ್ರು ಪೂಜೆ ಮಾಡಿದ ಸಾರಿ ಅದನ್ನು ಜಾಸ್ತಿ ದೊಡ್ಡದಾಗ್ತಾ ಬಂತು. ಭಕ್ತಿ ಜಾಸ್ತಿ ಆಗುತ್ತಲ್ಲ, ಆ ತರಹ ದೇವ್ರ ಮೇಲೆ ಹೆಚ್ಚೆಚ್ಚು ತಿಳ್ಕೊಳ್ಳೋಕೆ ಏನು ಬೇಕು ನಮಗೆ? ಹೆಚ್ಚೆಚ್ಚು ಶಾಸ್ತ್ರ ಓದಬೇಕು. ಯಾರು ಕಡಿಮೆ ಓದಿದ್ದಾರೆ ಅವ್ರಿಗೇನು ಲಾಸ್ ಆಗಿದೆ ಅಂತ ಅರ್ಥ, ದೇವ್ರ ಮೇಲೆ ಜಾಸ್ತಿ ಗೊತ್ತಾಗಿಲ್ಲ ಅಂತ ಅರ್ಥ. ಹಿಡಿತಾ ಈಗ ಅದಕ್ಕೆ ಶಾಸ್ತ್ರ ಯಾತಕ್ಕೆ ಓದಬೇಕು ಅಂದರೆ ಪಾಂಡಿತ್ಯ ಸಂಪಾದನೆ ಮಾಡಲಿಕ್ಕೆ ಶಾಸ್ತ್ರ ಅಂತ ತಿಳ್ಕೊಬಾರ್ದು. ದೇವ್ರ ಮೇಲೆ ಜಾಸ್ತಿ ತಿಳ್ಕೊಳ್ಳೋದಕ್ಕೋಸ್ಕರ ಓದ್ತೀವಿ ಅಂತ ಅರ್ಥ ಮಾಡಿ, ಅರ್ಥ ಆಯ್ತಾ? ದೇವ್ರ ಮೇಲೆ ಜಾಸ್ತಿ ತಿಳ್ಕೊಳ್ಳೋದಕ್ಕೋಸ್ಕರ ಇದು ಅರ್ಥ ಮಾಡಿಕೊಂಡ್ರೆ ನಾವು ಕಡೆ ಸರ್ವಮೂಲ ಪೂರ್ತಿ ಓದಿದ್ರೆ ಏನಾಗುತ್ತೆ? ಭಕ್ತಿ ಭಾರಿ ಜಾಸ್ತಿ ಆಗುತ್ತೆ. ಒಂದೆರಡು ಗ್ರಂಥ ಓದ್ದಾಗ ಏನಾಗಿರುತ್ತಾಗ ಅಷ್ಟು ಭಕ್ತಿ ಇಲ್ಲ. ಊಟ ಪೂರ್ತಿ ಆಗೋದು ಯಾವಾಗ? ಚಟ್ನಿಯನ್ನು ಊಟ ಮಾಡಿದ್ರೆ ಎದ್ಬಿಟ್ಟಿರೋದು ಎಷ್ಟು ಇಟ್ಟು ಬರೋದು ಗೊತ್ತಾ ಅವನಿಗೆ? ಪಲ್ಯ ಊಟ ಮಾಡಿದ ತಕ್ಷಣ ಮನೆ ಬಜ್ಜಿಗೆ ಬಿಟ್ಟರು ಬೇಕೋ ಹೋಗ್ತಾರೆ, ಬಿಡೋದಿಲ್ಲ. ಎಲ್ಲ ಸರಿ ಬಜ್ಜಿಗಳು ಸರಿ ಆಗಲಿಲ್ಲ ಅಂತ ಹೇಳಿದ್ರು, ಬಿಡೋದಿಲ್ಲ, ಓದ್ತಾನೆ. ಅದರ ಎಲ್ಲ ಪದಾರ್ಥನೂ ಬಿಡ ಹಾಕಿ ತಿಂತಾರೆ. ಸರ್ವ ಮೂಲ ಪೂರ್ತಿ ಓದಬೇಕು, ಯಾವ ಶಾಸ್ತ್ರನೂ ಬಿಡಬಾರ್ದು. ಒಂದು ಶಾಸ್ತ್ರ ಬಿಟ್ಟರೆ ಏನು ಮಿಸ್ ಆಗಿದೆ ಅಂತ ಅರ್ಥ? ಒಂದು ಪಾಯಿಂಟ್ ಮಿಸ್ ಆಗಿದೆ ಅಂತ ಅರ್ಥ. ಸಿನಿಮಾ ನೋಡ್ತಿರ್ತಾರಲ್ಲ, ಕೊನೆಯ ಸೀನು ಇನ್ನು ಹಾಕಿರ್ತಾರೆ, ಶುಭಂ ಹಾಕಿದ ಮೇಲೆ ಇನ್ನು ಅಕಸ್ಮಾತ್ ತೋರಿಸಿದ್ರೆ ಕಷ್ಟ ನಿಂತ್ಕೊಂಡಿರ್ತಾರೆ. ಇನ್ನು ಕೂಡ ಅಲ್ಲಿ ಬಿಡೋದಿಲ್ಲ, ಅವ್ರು ಎದ್ದೇಳ್ಬೇಕು ಅಷ್ಟುವರೆಗೆ ಹೋಗ್ತಾರೆ. ಬೋಡ್ಬೇಕಾರಂತೂ ಹೇಗೆ ಹೋಗ್ತಾರೆ, ಲೇಟ್ ಆಗಿಬಿಟ್ಟಿರೋ ತುಡುಕೋತಾ ಒಳಗೆ ಹೋಗ್ತಿರ್ತಾರೆ, ಏನಾಗುತ್ತೋ ಅಂತ ಹೇಳಿಬಿಟ್ಟು. ಯಾಕೆ ಒಂದು ಸೀನು ಮಿಸ್ ಆಗಬಾರ್ದು ಅಂತ, ಕೆಲವರು ಒಂದು 10 ನಿಮಿಷ ಲೇಟಾಗಿ ಹೋಗಿರ್ತಾರೆ, ಸೆಕೆಂಡ್ ಮತ್ತೆ ಹೋಗ್ತಾರೆ, ಇನ್ನೊಂದು ಸರಿ ಏನಾಗಿತ್ತು 10 ನಿಮಿಷದಲ್ಲಿ ಅಂತ ಹೇಳಿಬಿಟ್ಟು. ಯಾಕೆ ಮಿಸ್ ಆಗಬಾರ್ದು ಅಂತ ಭಾರಿ ಅಪೇಕ್ಷೆ ಅವರಿಗೆ. ಆ ದೇವ್ರ ಬಗ್ಗೆ ಮಾತ್ರ ಮಂಗಳ ದಿವಸ ಹೋದ್ರೆ ಸಾಕು ತಿಳ್ಕೊಂಡ್ಬಿಡ್ತಾರೆ, ಮಂಗಳ ದಿವಸ ಕೊನೆಯ ಹೋದ್ರೆ ಆಯ್ತು 5 ನಿಮಿಷ. ಅದೆಲ್ಲ ತಪ್ಪು ಅಂದರೆ ನಮಗೇನು ಗೊತ್ತಾಗಿಲ್ಲ ಅದರಲ್ಲಿ. ಏನು ಗೊತ್ತಾಗಿಲ್ಲ ಅಂದರೆ ಮಹಾತ್ಮ ಜ್ಞಾನ ವೃದ್ಧಿ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ, ಆದ್ದರಿಂದ ಹಾಗಾಗಿದೆ. ಇತ್ಯುಕ್ತ ಅತ್ರ ಪ್ರತ್ಯಕ್ಷಾನುಮಾನೇ ದರ್ಶಿದೆ ತತ್ರ ತಥಾ ಭಿನ್ನ ತತ್ರ ಭಿನ್ನತ್ವೇನ ಇತಿ ಸ್ವರೂಪ ಸಂಕೀರ್ತನ. ಜಾಸ್ತಿ ಓದೋರು ಯಾವ್ದು ಗೌರವ ಕೊಡ್ತೀವಿ ಅಂದರೆ ದೇವ್ರ ಮೇಲೆ ಜಾಸ್ತಿ ತಿಳ್ಕೊಂಡಿದ್ದಾರೆ ಅದು ಮುಖ್ಯ. 4 ಸತ್ಬದ್ರಿ 5 ಸತ್ಬದ್ರಿ ಅಂದಾಗ ಏನಾಗುತ್ತೆ ನಮಗಾಗ? ಹೆಚ್ಚೆಚ್ಚು ಬದ್ರಿ ನೋಡಿದ್ದಾನೆ ಅಂತ ಅರ್ಥ ಹಾಗಾಗುತ್ತೆ. ಆ ರೀತಿ ಅರ್ಥ. ಎಲ್ಲ ಶಾಸ್ತ್ರ ಓದಿದ್ದಾನೆ, ಭಾರಿ ಗೌರವ ಬಂತು. ಎಲ್ಲ ಶಾಸ್ತ್ರ 2 ಸತ್ ಓದಿದ್ದಾರೆ, ಇನ್ನೂ ಜಾಸ್ತಿ ಆಯ್ತಾ? ಎಲ್ಲ ಶಾಸ್ತ್ರ 100 ಸತ್ ಓದಿದ್ದಾರೆ, ಏನಾಯ್ತು ಅಲ್ಲಿಗೆ? ಪೂರ್ತಿ ಗೊತ್ತಿದೆ ಅಂತ. ಅದು ಹೋದಾಗ A to Z ಎಲ್ಲ ಹೇಳ್ಬಿಡ್ತಾರೆ. 100 ಸತ್ ಹೋದ್ರೆ ಏನು ಮಾಡ್ತಾರೆ ಗೊತ್ತಾ? ಕ್ಲಿಯರ್ ಪಿಕ್ಚರ್ ಕೊಡ್ತಾರೆ. ಮೊದಲೇನಾಗಿತ್ತು, ಸೆಕೆಂಡ್ ಟೈಮ್ ಹೋದಾಗಿತ್ತು, ಈ ಥರ ಆಗಿತ್ತು, ಎಲ್ಲ ಎಕ್ಸಾಮ್ ಏನೋ ಹೇಳ್ತಾರೆ. ಅದಕ್ಕೋಸ್ಕರ ಹೆಚ್ಚೆಚ್ಚು ಗ್ರಾಸ್ತ ಅಂತ ಓದೋದು ನಮಗೆ ಜ್ಞಾನ ದಾರಢ್ಯ ಭಕ್ತಿ ದಾರಢ್ಯಕ್ಕೆ ಕಾರಣ ಅಂತ ತಿಳ್ಕೊಂಡ್ಬಿಟ್ರೆ ಸರಿ. ಅಹಂಕಾರಕ್ಕೆ ಕಾರಣ ಪ್ರಯೋಜನ ಇಲ್ಲ. ಊಟ ಮಾಡಿ ಅಹಂಕಾರ ಪಡ್ಲಕ್ಕೆ ಊಟ ಮಾಡ್ತಾನೆ ಯಾರು ಕೂಡ? ಊಟ ಮಾಡೋ ಉದ್ದೇಶ ಏನು? ತೃಪ್ತಿ ಬರಲಿಕ್ಕೆ. ಅಟ್ಟ ಹೊರತು ಅಹಂಕಾರ ಪಡ್ಲಕ್ಕೆ ಊಟ ಅಲ್ಲ. ಶಾಸ್ತ್ರ ಓದೋದು ಕೂಡ ಯಾತಕ್ಕೆ? ಅಹಂಕಾರ ಪಡ್ಲಕ್ಕಲ್ಲ. ಯಾವುದಕ್ಕೋಸ್ಕರ? ದೇವರನ್ನ ಹೆಚ್ಚು ತಿಳಿದು ಆ ಭಕ್ತಿ ಬಂಧನಕ್ಕೆ ಹೊರತು ಬೇರೆ ಕಾರಣ ಅಲ್ಲ. ಸಾದೃಶ್ಯೋಕ್ತಿ ಆ ಭೇದಸ್ಯ ಲಬ್ಧತ್ವ ಸದಾ ಇತಿ ಸಾದೃಶ್ಯ ವಿಶೇಷಣ. ಸದಾ ಅಂತಿದೆ, ಭಿನ್ನ ಬೆಲ್ಲಿದೆ, ಭಿನ್ನ ಆತ್ಮ ಇತಿ ಶ್ರುತಿ ಸದಾ ಅಂತಿದೆ. ಸದಾ ಮುಕ್ತಿ ಕೊಡ್ತಾನೆ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಬರೋ ಚಾನ್ಸ್ ಇಲ್ಲ. ನಿತ್ಯಲೋಕ ಅಂತ ಅರ್ಥ. ಸ್ವರ್ಗಲೋಕ ಸದಾ ಅಲ್ಲ, ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ. ಮುಕ್ತಿ ಎಂಬುದೇನದು ಸದಾ. ಅದಕ್ಕಾಗಿ ಸದಾ ಇತಿ ಸಾದೃಶ್ಯ ವಿಶೇಷಣ. ಪ್ರಯೋಜನೆ ವಿಪ್ರತಿಪತ್ತೆ ಯದಾ ಪಶ್ಯ ಇತಿ ಋತುರಾಹೃತ. ಅಲ್ರಿ ಅಂತ ಪ್ರಯೋಜನ ಕೊಡ್ತಾರಂತ ಹೇಗೆ ನಂಬಬೇಕು ಅಂದರೆ ಶ್ರುತಿ ಇದೆ. ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಂ ಈಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಂ ಉಪೈತಿ. ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಜೀವದೃಶ್ಯಂ ಗತಃ ಇತ್ಯನೇನ ಅಧಿಕಾರಿ ವಿಷಯೋ ಸಂಬಂಧೋ ದರ್ಶಿತಃ. ಇಲ್ಲಿ ದೇವರು ಅಲ್ಲಿದ್ದಾರೆ, ಇಲ್ಲಿ ನಾವಿದ್ದೇವೆ. ಶಾಸ್ತ್ರ ಓದೇನೋ ಗೊತ್ತಾ, ಸಂಬಂಧ ಗೊತ್ತಾಗುತ್ತೆ. ಏನದು? ಇವ್ರು ನೋಡುವವನು ಪರಮ ನೋಡಲು ಪಡುವವನು, ಇದೇ ಯೋಗ. ಬಂತಿಬ್ಬರಿಗೂ ಸಂಬಂಧ ಬಂತಿ. ದೇವರನ್ನು ತಿಳ್ಕೊಂಡ್ಮೇಲೆ ಮುಂದೆ ಮಾಡಬೇಕಾದ ಕೆಲಸ ಏನೋ? ದರ್ಶನ ಮಾಡಬೇಕು. ಪರಮಾತ್ಮ ದೃಶ್ಯ, ನಾವು ದರ್ಶನ ಮಾಡತಕ್ಕಂಥ ವ್ಯಕ್ತಿಗಳು. ಆಗ ಕ್ರಿಯೆ ಏನಂತ ಕರೀತಾರೆ? ದರ್ಶನ. ದರ್ಶನ, ದೃಶ್ಯ, ದರ್ಶಕ, 3 ಪದ ಇದೆ ಅಲ್ಲಿ. ಹೇಗೆ ಅಜ್ಞಾನ ಇದ್ದಾಗ ಅಜ್ಞಾನಿ, ಅಜ್ಞಾತ ವಿಷಯ, ಅಜ್ಞಾನ ನಿವೃತ್ತಿ ಪ್ರಯೋಜನ ಹೇಗೋ ಹಾಗೆ. ದೃಶ್ಯಂ ಶಾಸ್ತ್ರ ಸಾಧ್ಯಮಿತಿ ಶೇಷ. ಇಂಥ ಜ್ಞಾನ ಬರಬೇಕಾದ್ರೆ ಸುಮ್ಮನೆ ಸಾಧ್ಯ ಇಲ್ಲ, ಶಾಸ್ತ್ರ ಓದಿದರೆ ಮಾತ್ರ ಸಾಧ್ಯ. ಇದು ಇಂಪಾರ್ಟೆಂಟ್. ಶಾಸ್ತ್ರ ದೇವ್ರನ್ನ ಹಾಗೆ ನೋಡ್ತೀವಿ ಅಂತ ತಿಳ್ಕೊಂಡ್ರೆ ಹೇಗಾಗುತ್ತೆ ಅಂದರೆ ಬರೀ ಕಣ್ಣಲ್ಲಿ ಬ್ಯಾಕ್ಟೀರಿಯಾ ನೋಡ್ತೀವಿ ಅಂತ ಹೋದಾಗುತ್ತೆ. ಬರೀ ಕಣ್ಣಲ್ಲಿ ಬ್ಯಾಕ್ಟೀರಿಯಾ ಹಾಗೆ ಕಾಣೋದಿಲ್ವೋ? ಶಾಸ್ತ್ರ ಓದಿದವ್ರಿಗೆ ಏನು ಗೊತ್ತಾಗೋದಿಲ್ಲ? ದೇವ್ರ ಮಹಿಮೆ ಗೊತ್ತಾಗೋದಿಲ್ಲ. ಆದ್ದರಿಂದ ಶಾಸ್ತ್ರ ಓದಲೇಬೇಕು. ಶಾಸ್ತ್ರ ಯೋನಿತ್ವಾತ್ ಬ್ರಹ್ಮಸೂತ್ರ ಓಂ ಶಾಸ್ತ್ರ ಯೋನಿತ್ವಾತ್ ಓಂ ಅಂತ ಹೇಳಿದ್ದಾರೆ. ತತ್ರಾಪಿ ಶಾಸ್ತ್ರಸ್ಯ ಇತಿ ಶೇಷ ತೇನ ಅಧಿಕಾರಿ ಪ್ರಯೋಜನ ಯೋರಪಿ ಇತಿ. ಆ ಮೂಲಕವಾಗಿ ಶಾಸ್ತ್ರಕ್ಕೆ ಅಧಿಕಾರಿಗಳು ಸಿದ್ಧವಾಯಿತು, ಪ್ರಯೋಜನವೂ ಸಿದ್ಧವಾಯಿತು. ವಿಷಯಾದಿ ಉಪಪನ್ನಮಿತಿ ವಾಕ್ಯಶೇಷ. ಈ ಎಲ್ಲದೂ ಬಂದಾಗಾಯಿತು. ವಿಷಯ, ಅಧಿಕಾರಿ, ಪ್ರಯೋಜನ, ಸಂಬಂಧ ಎಲ್ಲ ಬಂತು. ಆದ್ದರಿಂದ ತೇನ ಅತ ಇತ್ಯಚ್ಚ ಸಂಬಂಧ ಏವಂ ಅದ್ವೈತಮತೆ ಶಾಸ್ತ್ರಸ್ಯ ಅನಾರಂಭಣೀಯತ್ವ ಪ್ರಸಂಗಾತ್ ನ ಅದ್ವೈತಮತಂ ಸಂಭವತಿ ಇತಿ ಯುಕ್ತಮೇವ ನಾರಾಯಣಸ್ಯ ಅಗಣ್ಯ ಗುಣಪೂರ್ಣತ್ವಂ ಉಪಪಾದಿತಂ. ಈಗ ಅದ್ವೈತದಲ್ಲಿ ಯಾವುದೂ ಇಲ್ಲ, ಅದರಿಂದ ಪ್ರಯೋಜನ ಇಲ್ಲ. ನಮ್ಮಲ್ಲಿ ಸರಿ ಇದೆ ಅಂತ ಹೇಳೋಕೋಸ ಆಚಾರ್ಯ ಏನು ಮಾಡಿದ್ರು, ನಾರಾಯಣೋ ಅಗಣ್ಯಗುಣ ನಿತ್ಯೈಕ ನಿಲಯಾಕೃತಿ ಅಂತ ಮಂಗಳಾಚರಣೆಯಲ್ಲೇ ತೋರಿಸಿಕೊಟ್ಟಿತ್ತು. ನಾರಾಯಣ ಅಗಣ್ಯಗುಣ ನಿತ್ಯೈಕ ನಿಲಯಾಕೃತಿ ಅಶೇಷ ದೋಷರಹಿತ ಪ್ರಿಯತಾ ಕಮಲಾಲಯ, ಅದನ್ನು ಶುರು ಮಾಡಿದ್ರಿಂದ ಎಲ್ಲ ನಮಗಿದೆ ನಿಮಗಿಲ್ಲ ಅಂತಾಯಿತು. ಕಲಿಗೆ ಕಷ್ಟ ಮುಗಿತು. ಇನ್ನು ಕೊನೆಯ ವಾಕ್ಯ ಅಷ್ಟಾದ ಮೇಲೆ ಉಪಸಂಹಾರ ಮಾಡ್ತಾರೆ ಆಚಾರ್ಯ. ಅದನ್ನು ನಾಳೆ ದಿವಸ ಮಾಡೋಣ, ನಾಳೆ ದಿವಸ ಮುಕ್ತಾಯ ಮಾಡಿಬಿಟ್ಟು ನಾಡಿದ್ರಿಂದ ಇದು ಯಾವುದು ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ, ಅದನ್ನು ಬುಕ್ತ ರೆಡಿ ಮಾಡ್ಕೊಂಬಿಡಿ. ನಾಳೆ ಮುಗಿಯೋದ್ರಿಂದ ಬುಕ್ ಸಿಕ್ಕವರೆಲ್ಲ ಯಾವ್ಯಾವ ರೀತಿ ಬುಕ್ ಸಿಗುತ್ತೆ ಆ ರೀತಿ ಮಾಡ್ಕೊಂಡ್ರೆ ಆಯ್ತು. ವಿಶಿಷ್ಟ ಯಾತಕ್ಕೆ ವಿಶಿಷ್ಟಾಧಿಕಾರಿ ಅಂತ ಯಾತಕ್ಕೆ ಕರೀತಾರೆ? ಅಧಿಕಾರಿಗಳಲ್ಲೂ ಏನಿದೆ ತಾರತಮ್ಯ ಇದೆ, ಅಧಿಕಾರ ತಾರತಮ್ಯ ಇದೆ. ಇವಾಗ ಸ್ಟೂಡೆಂಟ್ಸ್ ಅಲ್ಲೂ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಅಂತ ಹೇಗಿರ್ತದೋ ಬ್ರಹ್ಮದೇವರ ಅಧಿಕಾರ ಎಲ್ಲಿ, ನಮ್ಮ ಅಧಿಕಾರ ಎಲ್ಲಿ? ವಿಶಿಷ್ಟಾಧಿಕಾರಿ ಅಂತ ಕರೀತಾರೆ. ಸಾಮಾನ್ಯ ಅಧಿಕಾರಿ ವಿಶಿಷ್ಟಾಧಿಕಾರಿ ಅವರಲ್ಲಿ ಅಧಿಕಾರಿಯೇ ಸಿದ್ಧ ಆಗ ವಿಶಿಷ್ಟಾಧಿಕಾರಿಯಲ್ಲಿ ಸಿದ್ಧ ಆಗ್ತಾನೆ. ಸಾಮಾನ್ಯಾಧಿಕಾರಿ ಇಲ್ಲ ಹೋದವನಿಗೆ ವಿಶಿಷ್ಟಾಧಿಕಾರಿ ಕಾನ್ಸೆಪ್ಟೇ ಇಲ್ಲ. ನಮ್ಮಲ್ಲಿ ಎಷ್ಟು ವೆರೈಟಿ ಇದೆ. ಅಧಿಕಾರಿ ಭೇದ ಆದ್ದರಿಂದಾಗಿನೇ ಅವನಿಗೆ ಪ್ರಯೋಜನ ಭೇದ ಬಂದಾಗ, ಅಧಿಕಾರಿ ಭೇದ ಪ್ರಯೋಜನ ಭೇದ. ಸೊ ವಿಷಯ ಜ್ಞಾನ ಆಗಲಿ ವಿಷಯದಲ್ಲಿ ವ್ಯತ್ಯಾಸ ಆಯಿತು, ಅದಕ್ಕೆ ಕ್ಲಾರಿಟಿ ವೇರಿ ಆಗ್ತಾ ಹೋಗುತ್ತೆ. ಹೆಚ್ಚೆಚ್ಚು ತಿಳಿದವನಿಗೆ ಕ್ಲಾರಿಟಿ ವೇರಿ ಆಗೋದ್ರಿಂದ ಪ್ರಯೋಜನ ಜಾಸ್ತಿ ಸಿಗುತ್ತೆ. ಆ ರೀತಿಯ ಒಂದೇ ಕೇರ್ ಕೊಡ್ತೀನಿ, ಈಗ ರೋಗಿ ಕೊಡ್ತೀನಿ, ಆರೋಗ್ಯವಂತರಿಗೆ ಎಷ್ಟು ಡಿಫ್ರೆನ್ಸ್ ಇದೆ. ಈಗ ರೋಗಿಗಳು ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅವನು, ಆ ಕೀರೋಳಿ ಕೈ ಕೈಯಾಗಿ ಕಾಣುತ್ತೆ, ಆರೋಗ್ಯವಂತರ ಸೇವೆಯಾಗಿ ಕಾಣುತ್ತೆ. ಇನ್ನೂ ಕೂಡ ಶುಗರ್ ಗೇರ್ ಇಲ್ಲ ಅಂದ್ಬಿಟ್ರೆ ರುಚಿ ಮಾತ್ರ ತಿಂದಿರ್ತಾನೆ, ಜಾಸ್ತಿ ತಿಂತಾನೆ. ಸೊ ಟೇಸ್ಟ್ ಮಾತ್ರ ನೋಡಿರ್ತಾನೆ ಅಷ್ಟೇ, ಇಲ್ಲ ಹೋದರೆ ಗಾಬರಿ ಆಗಿಬಿಟ್ಟು ಇವನ್ನೇ ಮಾಡ್ತಾನೆ, ಬೇಕಾಷ್ಟು ತಿಂದ್ಬಿಡ್ತಾನೆ. ಎಷ್ಟು ವ್ಯತ್ಯಾಸ ಇದೆ ಈಗಾಗಲೇ. ಅಧಿಕಾರಿ ವ್ಯತ್ಯಾಸ ಇದೆ, ಸ್ವೀಟ್ ತಿನ್ನಬೇಕಾದ್ರೂ ಕೂಡ ಎಲ್ಲರಿಗಾಗಿ ತಿನ್ನಕ್ಕಾಗೋದಿಲ್ಲೋ ಆ ರೀತಿಯಾಗಿ. ಓ ಪೂರ್ತಿ ಬದುಕಿರೋದೇ ದ್ವೈತ, ಗೊತ್ತಾಯ್ತಾ? ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಗ್ರಹಸ್ವರಾಟ್ ಬ್ರಹ್ಮ ಹೃದಯ.